va. Puedo más o menos. ನಂತರ ಭಗವಂತನನ್ನ ಮನಸ್ಸಿಗೆ ಬಾರಯ್ಯ, ನನ್ನ ಮನಸ್ಸು ನಿನ್ನ ಚಿಂತನೆ ಮಾಡುವಂತೆ ಮಾಡು ಅಂತ ಹೇಳುತ್ತಾ ಆ ಒಂದು ಮಾತಿನಲ್ಲಿ ಭಗವಂತನ ಯಾವ ರೂಪ ಚಿಂತನೆ ಮಾಡಬೇಕು, ಯಾವ ರೂಪ ಚಿಂತನೆ ಮಾಡಿದರೆ ನಮ್ಮ ಕರ್ಮ ಬಂಧನ ಪರಿಹಾರ ಆಗುತ್ತೆ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಟ್ಟರು. ನಮ್ಮ ಒಳಗಿರುವ ಬಿಂಬಮೂರ್ತಿಯೇ ಅನೇಕ ಕರ್ಮಗಳಲ್ಲಿ, ನಮ್ಮಿಂದ ಮಾಡಿ ಮಾಡಿಸುವಂತಹ ಅನೇಕ ಕರ್ಮಗಳಲ್ಲಿ ಆತನ ಅನೇಕ ರೂಪಗಳು ಹೊರಟು ಬರ್ತಾ ಇವೆ. ಆ ಕರ್ಮಗಳಲ್ಲಿ ಬರುವಂಥ ಆನಂದಕರವಾದ ಭಗವದ್ ರೂಪಗಳ ನೆನಪು ಯಾರಿಗೆ ಬರುತ್ತೆ? ನನ್ನಿಂದ ಆಗುವ ಸಕಲ ಕರ್ಮಗಳಲ್ಲಿ, ಅದು ಯಾವುದೇ ಕರ್ಮ ಆಗಲಿ, ಆ ಕರ್ಮದಲ್ಲಿ ಭಗವಂತನ ರೂಪಗಳು ಅನಂತ ಪ್ರಕಟ ಆಗ್ತಾ ಇವೆ. ಆ ಭಗವದ್ ರೂಪಗಳ ನೆನಪು ಯಾರಿಗೆ ಬರುತ್ತೋ ಅವರಿಗೆ ಆ ಕರ್ಮ ಬಂಧನದಿಂದ ಭಗವಂತ ಬಿಡುಗಡೆ ಮಾಡುತ್ತಾನೆ. ನನ್ನ ಬಿಂಬಮೂರ್ತಿಯೇ ಸಕಲ ಕರ್ಮಗಳಲ್ಲಿ ಅನಂತ ರೂಪಗಳಿಂದ ನಿಂತಿದ್ದಾನೆ. ಅವನ ಅಪರೂಪದ ಸ್ಮರಣೆ ನನಗೆ ಸದಾ ಇರಲಿ ಅಂತ ಯಾರು ಶರಣಾಗತರಾಗ್ತಾರೆ ಅಂಥವರಿಗೆ ಈ ಕರ್ಮದ ಅಂಟು ಎಂದೂ ಇರಲ್ಲ, ಕಳೆದು ಹೋಗುತ್ತೆ ಎಂಬ ರಹಸ್ಯವನ್ನು ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ಯಾ ಸಹಸ್ರ ಶತಾಧಿಕ ಅಪಿ ಕೋಟಯಶ್ಚ ರಥೋಧಿಕ ವೃತ್ತಯೋ ಮಮ ನಿತ್ಯಮೇವ ಚಾಸುತೇ ಬಹುರೂಪತ. ನನ್ನ ಆಲೋಚನೆಗಳು ನೂರಾರು ಕೋಟ್ಯಂತರ ಬರ್ತಾ ಇದೆ, ಪ್ರತಿದಿನದಲ್ಲೂ ಪ್ರತಿ ಕ್ಷಣದಲ್ಲೂ ಬರ್ತಾ ಇದೆ. ಅಂಥ ಬರುವಂಥ ಆಲೋಚನೆಗಳಲ್ಲಿ ನಿನ್ನ ರೂಪಗಳು, ನಿನ್ನ ಬಹುರೂಪತ, ಅನಂತ ರೂಪಗಳು ಧಾರಣೆ ಮಾಡಿಕೊಂಡು ಬರ್ತಾ ಇದೆಯಪ್ಪ. ಇಂಥ ನಿನ್ನ ರೂಪದ ಸ್ಮರಣೆ ಬಂದರೆ ಸಾಕು, ವ್ಯಕ್ತಿ ಕಾರಣಭಾವತಃ ನನ್ನ ಸಕಲ ಕರ್ಮಗಳು ಕೂಡ ನಿನ್ನ ರೂಪಗಳಿಗೆ ಪ್ರಕಟ ಆಗಲಿಕ್ಕೆ ಕಾರಣ ಆಗಿದೆ ಅಂತ ನೆನೆಸಿಕೊಂಡರೆ ಸಾಕು. ಆ ಕರ್ಮಗಳು ನಚ ದೂಷಣಾಯ ಭವಂತಿಮೆ, ಅವು ನನಗೆ ದೋಷ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ, ಸುಟ್ಟು ಹೋಗುತ್ತೆ ಎಂಬ ರಹಸ್ಯ ನನಗೆ ತಿಳಿಸಿಕೊಟ್ಟು ನಂತರ ಭಗವಂತನ ಎರಡು ರೂಪದ ಚಿಂತನೆ ಸದಾ ಇರಬೇಕು. ಒಂದು ಕರ್ತೃತ್ವ ರೂಪ, ನಂತರ ಪೂಜ್ಯತ್ವ ರೂಪ, ಪೂಜ್ಯ ಪೂಜಕ ರೂಪ ಇದನ್ನೇ ಹೇಳ್ತಾರೆ. ಯದ್ಯದೋಪ್ಯುಭಯಂಚ ದೈವ ವಶೇನ ವ್ಯಕ್ತಿ ನಿಜಾತ್ಮನ ತದ್ದಿನ ಪ್ರಭೃತಿಹ ತಸ್ಯ ಪರಸ್ಥಿತೈವ ಹಿ ಮುಕ್ತ. ಯಾವ ದಿವಸ ನಮಗೆ ಉಭಯಂ ಅಂದರೆ ನನ್ನೊಳಗೆ ನಿಂತು ಮಾಡಿಸುವವ ಅವನೇ, ಆ ಮಾಡಿಸಿದ್ದನ್ನು ಸ್ವೀಕಾರ ಮಾಡುವಂಥವನು ಅವನೇ, ಪೂಜಕನೂ ಅವನೇ ಪೂಜ್ಯನೂ ಅವನೇ ಎಂಬ ಈ ಎರಡು ರೂಪಗಳ ಪರಿಚಯ, ಪ್ರತಿಯೊಂದು ಕಡೆ ಆ ಭಗವದ್ ರೂಪದ ಪರಿಚಯ, ಅವನೇ ಮಾಡಿಸ್ತಾ ಇದ್ದಾನೆ ಅವನೇ ಸ್ವೀಕಾರ ಮಾಡುತ್ತಾ ಇದ್ದಾನೆ ಎಂಬ ಎಚ್ಚರ ನಮ್ಮಲ್ಲಿ ಯಾವ ದಿನದಿಂದ ಮೂಡಿ ಬರ್ತಾ ಬರುತ್ತೆ ಅವತ್ತಿನಿಂದ ಕರಸ್ಥಿತ ಇವ ಹಿ ಮುಕ್ತತ, ಮುಕ್ತಿ ಕೈಯಲ್ಲೇ ಇದ್ದಂತೆ. ಇಂಥ ಚಿಂತನೆ ಸದಾ ಬರಬೇಕು ಅಂತ. ಪೂಜ್ಯ ರೂಪ ಪೂಜಕ ರೂಪ, ಕರ್ತ ನಮ್ಮೊಳಗೆ ನಿಂತು ಅವನೇ ಮಾಡಿಸ್ತಾನೆ, ಪೂಜ್ಯನೂ ಅವನೇ, ಅಂದ್ರೆ ಪೂಜಕ ಅಂತ ಇಟ್ಟುಕೊಳ್ಳಿ. ಪೂಜ್ಯ ಪೂಜಕ, ಪೂಜಕರು ನಾವು, ಪೂಜ್ಯ ಅವನು, ಆದರೆ ನಮ್ಮಲ್ಲಿ ಪೂಜಕ ಅಂತ ಹೆಸರಿದ್ದು ನಮ್ಮಿಂದ ಪೂಜಾ ಮಾಡಿಸುವವ ಅವನೇ, ಅದಕ್ಕೆ ಅವನನ್ನು ಪೂಜಕ ಅಂತ ಕರೆದರು. ದಾಸರಾಯರು ನಾನಾ ರೀತಿಯಲ್ಲಿ ತಿಳಿಸಿಕೊಡುತ್ತಾರೆ. ಬಾಧ್ಯ ಬಾಧಕನಾಹ ನಿರ್ಭೀತ, ಸಪ್ತಮ ಸ್ಕಂದ ಭಾಗವನ್ನು ಹೇಳಿದ್ದನ್ನೇ ನೀವು ಹೇಳ್ತಾ ಇದ್ದಾರೆ. ಬಾಧ್ಯ ಬಾಧಕತಾಂಗತಃ, ಬಾಧೆ ಕೊಡುವವನಲ್ಲಿ ನಿಂತು ಬಾಧೆ ಕೊಡುವವ ಅಂತ ಕರೆಸಿಕೊಳ್ಳುತ್ತಾನೆ. ಬಾಧಕ ಅಂತ ಬಾಧೆ ಪಡುವವನಲ್ಲಿದ್ದು ಆ ಬಾಧೆ ಅವನಿಗೆ ಬರುವಂತೆ ಮಾಡಿ ಬಾಧ್ಯ ಅಂತ ಕರೆಸಿಕೊಳ್ಳುತ್ತಾನೆ. ಅದರಿಂದ ಬಾಧ್ಯನೂ ಅವನೇ ಬಾಧಕನೂ ಅವನೇ. ಅದರಿಂದ ಈ ಎರಡು ರೂಪಗಳ ಪರಿಚಯ ಆಯಿತಾ, ನಮ್ಮ ಸಂಸಾರದಲ್ಲಿ ನಮಗೇನು ಬರ್ತಾ ಇರುತ್ತೆ ಆ ದುಃಖಗಳೆಲ್ಲ ಪರಿಹಾರ ಆಗ್ತಾ 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 ಹೋಗ್ತಾ ಇರುತ್ತೆ. ಯಾಕೆ ಅಂದರೆ ನಮಗೆ ಯಾವ ದುಃಖ ಬಂದರೂ ಏನು ಬಂದರೂ ವ್ಯಕ್ತಿಗಳ ಕಡೆಯೇ ಗುರಿ ಮಾಡಿರ್ತೇವೆ. ಅವರಿಂದ ಬಂತು, ಇವರಿಂದ ಬಂತು, ಇಲ್ಲ ಅವರೆಲ್ಲರೂ ಕೂಡ ಅಸ್ವತಂತ್ರರೇ. ಅವರೊಳಗೆ ಭಗವಂತ ನಿಂತು ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ, ಅದನ್ನು ನನಗೆ ಕೊಡ್ತಾ ಇದ್ದಾನೆ ಎಂಬ ಎಚ್ಚರ, ನನ್ನದೇನೋ ಕೂತಿದೆ ಅದಕ್ಕೆ ನನಗೆ ಕೊಡ್ತಾ ಇದ್ದಾನೆ ಎಂಬ ಎಚ್ಚರ, ಇದು ಬಂದ ಕೂಡಲೇ ಯಾರ ಮೇಲೂ ಸಿಟ್ಟಿರಲ್ಲ. ನಾವು ನಮ್ಮದೇ ಆದ ಕರ್ಮ ಕಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಹೊರಡುತ್ತೆ, ಮನಸ್ಸಿನಲ್ಲಿ ಉದ್ವೇಗ ಯಾವುದೂ ಇರಲ್ಲ, ಪ್ರಶಾಂತವಾಗಿ ಬಿಡುತ್ತೇವೆ. ಅಷ್ಟು ದೊಡ್ಡ ಮಂತ್ರವನ್ನು ಹೇಳಿಕೊಡುತ್ತಾ ಇದ್ದೆ. ನಂತರ ಆತನ ಭಗವಂತನ ರೂಪವನ್ನು ಮನಸ್ಸಿನಲ್ಲಿ ಸ್ಥಿರೀಕರಣ ಮಾಡುತ್ತಾ ಇದ್ದಾರೆ. ನಾಶಿರ ಸಖತೆ ಪ್ರಕಯಸುರಲಾಟಕಂ ಯುಗಲಂ ಭುವೋ ನಾಕ್ಷಣೀಕ ಪರಸ್ವ ಸತ್ವದ ಕರ್ಣ ಕೇತಕ ಕೋಲಕೆ ಸನೃದೇವ ಸುನಾಸಿಕಾ ಸಖ ಉತ್ತರೋಷ್ಠಮತಾಧರಂ ಸಂಪ್ರದಂತ ಸು ಪಂಕ್ತಿ ಯುಗ್ಮವನಂತ ಸಂತವ ದಿಕ್ವಿಕಾ. ವಾದಿಗಳು ದೇವರಿಗೆ ಆಕಾರವೇ ಇಲ್ಲ, ಅವನಿಗೆ ಅವಯವಗಳಿಲ್ಲ, ಎಲ್ಲ ಆ ಮಾತುಗಳಿಂದ ದೇವರನ್ನು ನಿರಾಕಾರ ನಿರಾಕಾರ ಅಂತ ಹೇಳ್ತಾ ಬರ್ತಾರೆ. ಹೇಳ್ತಾರೆ, ಸ್ವಾಮಿ ನೀ ನಿರಾಕಾರ ಹೇಗೆ ಆಗ್ತೀಯ, ಸ್ಪಷ್ಟವಾಗಿ ಕಾಣತಾ ಇದೆ, ನಿನ್ನ ಶಿರಸ್ಸು ಲಲಾಟ ಎರಡು ಹುಬ್ಬುಗಳು, ಹುಬ್ಬುಗಳ ಮಧ್ಯ ಪ್ರಾಂತ, ಕಣ್ಣು, ಕರ್ಣ, ಕಪೋಲ, ಒಳ್ಳೆ ವಿಶೇಷವಾದಂಥ ನಾಸ, ನಂತರ ಎರಡು ತುಟಿಗಳು, ಅದರ ಮಧ್ಯೆ ಇರತಕ್ಕಂಥ ದಂತ ಪಂಕ್ತಿಗಳು, ಸುಂದರವಾಗಿರ್ತಕ್ಕಂಥ ನಗು, ಇವೆಲ್ಲ ಇಷ್ಟು ಇದ್ದರೂ ಕೂಡ ಕಣ್ಣು ಕಾಣದಂಥ ಕುರುಡರವರು, ಶಾಸ್ತ್ರದಲ್ಲಿ ನಿನ್ನನ್ನು ಕಾಣಲಾರದ ಕುರುಡರವರು, ಅದಕ್ಕೆ ನಿನ್ನನ್ನು ನಿರಾಕಾರ ನಿರಾಕಾರ ಅಂತ ಹೇಳ್ತಾ ಇದ್ದಾರೆ. ನಂತರ ಆತನ ಎಲ್ಲ ಅವಯವಗಳನ್ನೆಲ್ಲ ವರ್ಣನೆ ಮಾಡ್ತಾ ಬರ್ತಾ ಇದ್ದಾರೆ. ಕಂಠ, ಉರಸ್ಸು, ಸ್ತನ ಪ್ರಾಂತ, ಬಾಹುಗಳು, ಅಲ್ಲಿರ್ತಕ್ಕಂಥ ನಖಗಳು, ಹಸ್ತದಲ್ಲಿರ್ತಕ್ಕಂಥ ಅಂಗುಲಿಗಳು, ಅಂಗುಲಿಗಳಿಗಿರತಕ್ಕಂಥ ಆಭರಣಗಳು, ಅಲ್ಲಿರತಕ್ಕಂಥ ವಿಶೇಷವಾದ ನಖಗಳು, ಅವೆಲ್ಲದ ವರ್ಣನೆ ಮಾಡ್ತಾ ಬರ್ತಾರೆ. ಇವೆಲ್ಲ ಯಾವುದು ಅಂದರೆ ಷೋಡಶಿಯಲ್ಲಿ ಬರುವಂಥ ಬಿಂಬ ಸಂಸ್ಥಾಪನಾ ಪ್ರಕರಣ ಅಂತ ಬರುತ್ತೆ, ಆ ಪ್ರಕರಣದ ವಿವರಣೆ ಕೊಡ್ತಾ ಇದ್ದಾರೆ ಇಲ್ಲಿ. ಅದಲ್ಲದೆ ಬಿಂಬಸ್ತುತಿ ಅಂತ ಒಂದು ಮಾಡಿದ್ದಾರೆ, ಆ ಎರಡರ ಸಮ್ಮೇಳನ ಇಲ್ಲಿ ಬರ್ತಾ ಇದೆ. ಭಗವಂತನ ಅವಯವಗಳು, ಆ ಅವಯವಗಳಲ್ಲಿ ನಿಂತ ದೇವತೆಗಳು, ಜೊತೆ ಜೊತೆಗೆ ಎಲ್ಲ ವರ್ಣನೆ ಮಾಡ್ತಾ ಬರ್ತಾ ಇದ್ದಾರೆ. ನಿಮಗೆ ಷೋಡಶಿ ಬಂದಾಗ ಇದರ ವಿಸ್ತಾರವೆಲ್ಲ ಬರ್ತಾ ಇದೆ. ಆತನ ಚೆನ್ನಾಗಿ ಹೇಳುತ್ತಾ ಇದ್ದಾರೆ, ಸ್ವಾಮಿ ನಿನ್ನ ಒಂದೊಂದು ಅವಯವ, ಅವಯವದಲ್ಲಿ ನಿಂತ ಇಂದ್ರಿಯ ಎಲ್ಲವೂ ನೀನು. ನಮಗಾಗಲ್ಲ, ನಾವು ಬೇರೆ, ನಮ್ಮ ಅವಯವಗಳು ಬೇರೆ, ನಮ್ಮ ಇಂದ್ರಿಯಗಳು ಬೇರೆ, ಎಲ್ಲ ಬೇರೆ ಬೇರೆ ಬೇರೆ, ನಿನಗಾಗಲ್ಲ, ಎಲ್ಲ ನೀನೇ. ಅಂಥ ನಿನಗೆ ವಿಶೇಷವಾಗಿರತಕ್ಕಂಥ ಆ ರೂಪ ಏನಿದೆ, ನನ್ನ ಬಿಂಬಮೂರ್ತಿಯೇ, ಆ ರೂಪಕ್ಕೆ ನಮೋ ನಮಃ. ಈ ರೂಪ ಎಂಥ ಆಗ್ತು ಅಂದರೆ ಮುಂದೆ ಹೇಳುತ್ತಾರೆ, ಸ್ನಾನ ಭೋಜನ ಪಾನ ಪಾಲನ ಮೇಲನಾಗಮನ ಅರ್ಚನ ಪ್ರಾಣನೋಚ್ಚರಣ ಅಭಿವಾದನ ಮಾರ್ಜನಾರ್ಜನ ಪೂರ್ವಕಂ ಸರ್ವಕರ್ಮ ಸನಾಮಕಂ ತವ ರೂಪಮೇವರಮಾಪತೆ ಶಕ್ತಯೋಗ್ಯ ತತ್ರ ತತ್ರ ಚ ತೇ ಸ್ವರೂಪ ಸುಶಕ್ತಯ. ನಾನೇನು ಸ್ನಾನ ಭೋಜನ ಕುಡಿಯೋದು, ಪಾನ ಪಾಲನ ನಮ್ಮವರನ್ನು ಪಾಲನೆ ಮಾಡೋದು, ಮೇಲನ ಆಗಮನ ಹೋಗೋದು ಬರೋದು ನಮ್ಮವರಿಂದ ಸೇರೋದು, ಅರ್ಚನ ದೊಡ್ಡವರನ್ನ ಎಲ್ಲರನ್ನ ಅವರನ್ನು ವಿಶೇಷವಾಗಿ ಪೂಜಾ ಮಾಡೋದು, ಪ್ರಾಣನ ಉಸಿರಾಡೋದು, ಉಚ್ಚಲನ ಎದ್ದು ನಡೆಯೋದು, ಅಭಿವಾದನ ದೊಡ್ಡವರಿಗೆ ನಮಸ್ಕಾರ ಮಾಡೋದು, ಮಾರ್ಜನ ಸ್ನಾನಾದಿಗಳು ಅಂದ್ರೆ ಅದರಲ್ಲಿ ವಿಶೇಷವಾಗಿ ಮೃತ್ಯು ಮೊದಲಾದ್ದರಿಂದ ಅಂದರೆ ಮಣ್ಣು ಮೊದಲಾದ್ದರಿಂದ ನಾವು ಶುದ್ಧಿ ಮಾಡಿಕೊಳ್ಳೋದು, ಆರ್ಜನ ಸಂಪಾದನೆ ಮಾಡುವುದು, ಎಲ್ಲ ಸರ್ವಕರ್ಮ ಪ್ರತಿಯೊಂದು ಕರ್ಮವೂ ಕೂಡ ಇಲ್ಲಿ ಹೊಸ ಸಬ್ಜೆಕ್ಟ್ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ನಮಗೆ ಪರಿಚಯ ಹಳೆ ಪರಿಚಯ ಏನು? ಆ ಏನೋ ಕರ್ಮಗಳು ದೇವರಿಗೆ ಅರ್ಪಣೆ ಮಾಡಬೇಕು, ಕರ್ಮ ಕೃಷ್ಣ ಅರ್ಪಣ ವಸ್ತು ಒಂದು. ಆದರೆ ಕರ್ಮದಲ್ಲೇ ಚೆನ್ನಾಗಿ ಪರಿಚಯ ಮಾಡಿಕೊಡ್ತಾರೆ. ಕರ್ಮದೊಳಗೆ ಕರ್ಮನಾಮಕನಾದ ಭಗವತ್ ರೂಪ ಇರುತ್ತೆ, ಅದರ ಪರಿಚಯ ಚೆನ್ನಾಗಿ ಮಾಡಿಕೊಳ್ಳಿ, ಇಲ್ಲದಿದ್ದರೆ ಸಾಧನೆಗೆ ಅರ್ಥವೇ ಇರಲ್ಲ ಅಂತ ಹೇಳ್ತಾರೆ. ಸರ್ವ ಕರ್ಮ ಸ ನಾಮಕಂತವ ರೂಪಮೇವರಮಾಪತೆ. ನಮ್ಮ ಬಿಂಬಮೂರ್ತಿಯೇ ಆ ಸಕಲ ಕರ್ಮಗಳಲ್ಲಿ ಆ ಕರ್ಮಗಳ ಹೆಸರಿಟ್ಟುಕೊಂಡು ಬರ್ತಾ ಇದ್ದಾನೆ. ಸರ್ವ ಕರ್ಮ ಸ ನಾಮಕಂ, ನಾಮದಿಂದ ಕೂಡಿದ ತವ ರೂಪಮೇವರಮಾಪತೆ, ನಿನ್ನ ರೂಪವೇ ಆಗಿದೆ. ಚೂರು ಅರ್ಥ ಮಾಡಿಕೊಳ್ಳದಿದ್ದರೆ ಗೆಡವು ಬಿಡ್ತೇವೆ. ಕರ್ಮವೇ ದೇವರಲ್ಲ, ಕರ್ಮ ಜಡ. ಕರ್ಮದೊಳಗೆ ಆ ಆಕಾರ ಆ ಹೆಸರಿಟ್ಟುಕೊಂಡ ದೇವರ ರೂಪ ನಿಂತಿದೆ, ಅದನ್ನು ಹೇಳ್ತಾ ಇದ್ದಾರೆ. ಶಕ್ತಯೋಪ್ಯಥ ತತ್ರ ತತ್ರ ಚ ತೇ ಸ್ವರೂಪ ಸುಶಕ್ತಯ. ಆ ಕರ್ಮಗಳಲ್ಲಿ ಮಾಡುವಾಗ ಏನು ಶಕ್ತಿ ಪ್ರಕಟ ಆಗ್ತಾ ಇದೆ ಪ್ರತಿಯೊಬ್ಬರಲ್ಲಿ, ಆ ತಾಕತ್ತಿದೆ, ಅದು ನಿಂದೆ. ನೀನೇ ಎಲ್ಲರಿಂದ ಕೈ ಕಾಲು ಹಿಡಿದು ಮಾಡಿ ಮಾಡಿಸ್ತಾ ಇದೆಯಾ, ಆದ್ದರಿಂದ ಅದಕ್ಕೆಲ್ಲ ನಮೋ ನಮಃ ಅಂತ ಭಗವಂತನ ಚಿಂತನೆ ಮಾಡುತ್ತಾ. ಇನ್ನ ಇಲ್ಲಿ ಭಗವಂತನ ರೂಪದ ಪರಿಚಯ ಮಾಡಿಕೊಡುವಾಗ ಚೂರು ಪರಿಚಯ ಮಾಡಿಕೊಡಬೇಕು ನಾನು, ಇಲ್ಲದಿದ್ರೆ ಮತ್ತು ಮುಂದೆ ಅದು ಅರ್ಥ ಆಗೋದು ಕಷ್ಟ ಆಗುತ್ತೆ. ಭಗವಂತನ ಶಿರಸ್ಸು, ಅದ ಮೇಲೆ ಮಿಕ್ಕ ಅವಯವಗಳೆಲ್ಲ ಕೂಡ ವರ್ಣನೆ ಮಾಡ್ತಾ ಬಂದರು. ಆ ಶಿರಸ್ಸು ಎಂಥದ್ದು ಅಂದರೆ ನಾರಾಯಣಾತ್ಮಕ ಶಿರ, ದೇವರ ಶಿರಸ್ಸು ಎಂಥದ್ದು ನಾರಾಯಣಾತ್ಮಕ ಶಿರ ಅಂದರು. ಶಿರಸ್ಸಿನ ಸ್ಥಾನದಲ್ಲಿ ನಾರಾಯಣ ಇದ್ದಾನೆ ಅಂದರೆ ಹೇಗೆ? ತಲೆಯನ್ನು ತೆಗೆದುಬಿಟ್ಟು ಒಂದು ನಾರಾಯಣ ರೂಪ ಇಟ್ಟಾಗಿ ಅಲ್ಲ. ನಾನು ಚಿಕ್ಕ ಚಿಕ್ಕ ಗೊಂಬೆಗಳು, ನಾರಾಯಣನ ಗೊಂಬೆಗಳು, ಸಕ್ಕರೆ ಗೊಂಬೆಗಳು ಕೊಟ್ಟೆ, ಒಂದು 100 ಅಂಟು ಕೊಟ್ಟೆ, ಒಂದು ತಲೆ ತಯಾರು ಮಾಡಿ ಅಂದೆ. ನೀವು ಒಳ್ಳೆ ಶಿರಸ್ಸನ್ನು ತಯಾರು ಮಾಡಿದಿರ, ಮೇಲ್ನೋಟಕ್ಕೆ ತಲೆ, ಆದರೆ ಅದರ ತುಂಬ ನಾರಾಯಣ ರೂಪಗಳೇ ಗೊಂಬೆಗಳೇ ಹೋದ. ಅದೇ ಥರ ದೇವರ ಶಿರಸ್ಸು ನಾರಾಯಣಾತ್ಮಕ ಶಿರ ಅಂದರೆ ನಾರಾಯಣ ರೂಪಗಳಿಂದ ಕೂಡಿದ ಶಿರಸ್ಸು. ಹಾಗೆ ಆತನ ಲಲಾಟ ಅಂದರೆ ಹಣೆ ಪ್ರಾಂತ ಅದೆಂಥದ್ದು ಅಂದರೆ ಪ್ರದ್ಯುಮ್ನೋದ್ಭೂತ ಕೇಶವ ಅಂತ, ಅಂದರೆ ಚಿಕ್ಕ ಚಿಕ್ಕ ಕೇಶವ ರೂಪಗಳಿಂದ ತಯಾರಾಗಿದ್ದು ಈ ಲಲಾಟ. ಆ ಒಂದೊಂದು ಕೇಶವ ರೂಪ ಪ್ರದ್ಯುಮ್ನ ರೂಪದಿಂದ ತಯಾರ, ಅರ್ಥ ಆಗಿಲ್ವಾ? ಚಿಕ್ಕ ಚಿಕ್ಕ ಪ್ರದ್ಯುಮ್ನ ರೂಪಗಳು ಕೊಟ್ಟೆ, ಅದರಿಂದ ಕೇಶವ ರೂಪ ತಯಾರು ಮಾಡಿದ್ದೀರ. ಅಂಥ ಕೇಶವ ರೂಪಗಳು ತುಂಬ ತಗೊಂಡ್ರ, ಅದರಿಂದ ಒಂದು ಹಣೆ ಭಾಗ ತಯಾರು ಮಾಡಿದ್ದೀರ. ಈ ದೇವರ ಹಣೆ ತುಂಬ ಕೇಶವ ರೂಪಗಳು, ಆ ಒಂದೊಂದು ಕೇಶವ ರೂಪ ತುಂಬ ಪ್ರದ್ಯುಮ್ನ ರೂಪಗಳೇ ತುಂಬಿದೆ. ಇಂಥದ್ದು ವಿಚಿತ್ರವಾದಯ್ಯ ನಿನ್ನ ಹಣೆ. ನಂತರ ಆತನ ಎರಡು ಹುಬ್ಬುಗಳು ನಾರಾಯಣ ರೂಪಗಳಿಂದ ತಯಾರಾದದ್ದು. ಹುಬ್ಬುಗಳ ಮಧ್ಯಪ್ರಾಂತ ನಾರಾಯಣ ರೂಪದಿಂದಲೇ ತಯಾರಾದ. ಕಣ್ಣುಗಳು, ಕಣ್ಣು ಈ ಗೋಲಕ ಇದೆ, ಈ ಗೋಲಕ ಏನಿದೆ ಇದೇ ಕಣ್ಣಲ್ಲ. ಕಣ್ಣಂದ್ರೆ ಯಾವುದು ತೋರಿಸ್ತೇವೆ ಇದನ್ನು, ಇದು ಕಣ್ಣಲ್ಲ, ಇದರೊಳಗೆ ಕಣ್ಣಿದೆ, ಹೌದಾ? ಕಣ್ಣಿಲ್ಲದವರಿಗೂ ಈ ಗುಡ್ಡಿರುತ್ತೆ, ಕಣ್ಣು ಕಾಣದವರಿಗೂ ಗುಡ್ಡಿರುತ್ತೆ. ಅವನ ಕಣ್ಣು ಹೀಗಂದ್ರೆ ಅವನಿಗೇನು ಗೊತ್ತಾಗಲ್ಲ, ಆದರೆ ಗುಡ್ಡಿರುತ್ತೆ. ಆ ಕಣ್ಣೇ ಇದು ಗುಡ್ಡೇ ಕಣ್ಣಲ್ಲ, ಅದರೊಳಗೆ ಇಂದ್ರಿಯ ಬೇರಿದೆ, ಇಂದ್ರಿಯ ಅತೀಂದ್ರಿಯ, ಅದು ಕಾಣೋದಿಲ್ಲ. ಆದ ಕಾರಣ ಈ ಇಡೀ ಕಣ್ಣು ಆ ಎಲ್ಲ ತಯಾರಾದದ್ದು ಈ ಗೋಲಕ. ಚಿಕ್ಕ ಚಿಕ್ಕ ಕಪಿಲ ರೂಪಗಳಿಂದ ಭಗವಂತನ ಕಣ್ಣು ತಯಾರಾಗಿದೆ ಎರಡು. ಅದರೊಳಗೆ ಗುಡ್ಡಿನ ಪ್ರಾಂತ ಬಿಳಿ ಭಾಗ ರಾಮ ರೂಪಗಳಿಂದ ತಯಾರಾಗಿದೆ. ಒಳಗೆ ಕಪ್ಪು ಗುಡ್ಡು ಪ್ರಾಂತ ಕೃಷ್ಣಂ ಕೃಷ್ಣ ಕೃಷ್ಣ ರೂಪಗಳಿಂದ ತಯಾರಾಗಿದೆ. ಮಧ್ಯೆ ಚುಕ್ಕೆ ಕನೀನಿಕ ಅದು ಕಪಿಲ ರೂಪದಿಂದ ತಯಾರಾಗಿದೆ. ಅಲ್ಲ ಈ ರೂಪ ಚಿಂತನೆ ಹೇಗೆ ಬರುತ್ತಪ್ಪ ನಮಗೆ ಅಂದರೆ ಹೈಯಲ್ಲೋ ಇಲ್ಲ, ಆತ ಬಿಂಬನಾಗಿ ಒಳಗೆಲ್ಲೋ ಇದ್ದಾನಲ್ಲ, ಅಂಥದ್ದೇ ಒಂದು ರೂಪದಿಂದ ನಮ್ಮ ಇಡೀ ಶರೀರ ಸುತ್ತೂ ನಿಂತಿದ್ದಾನೆ. ಒಮ್ಮೆ ಕನ್ನಡಿ ಮುಂದೆ ನಿಂತರೆ ಆಯಿತು, ನಮ್ಮ ಶಿರಸ್ಸುತ್ತೂ ಅವನ ಶಿರಸ್ಸಿದೆ ನಾರಾಯಣ ರೂಪಗಳಿಂದ. ಆ ಲಲಾಟ ಕೇಶವ ಇದೇ ರೂಪದಲ್ಲಿದ್ದಾನೆ, ಹಾಗೆ ನಾರಾಯಣ. ಹೀಗೆ ಕಣ್ಣು ನೋಡ್ತಾ ನೋಡ್ತಾ ಎಲ್ಲ ಒಂದು ಸಲ ಪಟ್ಟಿ ಬಂತ, ಇಡೀ ಶರೀರದಲ್ಲಿ ಆ ಭಗವಂತನ ಎಲ್ಲ ಸ್ಪರ್ಶ ಮಾಡ್ತಾ ಹೋಗಿಬಿಟ್ರೆ ಆಯಿತು, ಆನಂದ ಆಗಿಬಿಡುತ್ತೆ, ಅವನ ರೂಪಗಳೆಲ್ಲ ಪರಿಚಯ ಆಗುತ್ತೆ. ಸರಿ ಇರಲಿ ಬಿಡಿ, ಅವನು ಹೇಗಿದ್ರೆ ನಮಗೇನಂತೆ ಅಂದರೆ ನಮ್ಮ ಸುತ್ತೂ ಇರುವ ಅವನ ಇಂಥ ರೂಪವನ್ನು ನಾವು ನಿತ್ಯವೂ ಅನುಸಂಧಾನ ಮಾಡಿ ಸ್ಪರ್ಶ ಮಾಡ್ತಾ ಚಿಂತನೆ ಮಾಡ್ತಾ ಬಂದರೆ ಅವನ ರೂಪದ ಸನ್ನಿಧಾನ ಜಾಸ್ತಿ ಆಗ್ತಾ ಆಗ್ತಾ ಆಗ್ತಾ. ಸನ್ನಿಧಾನ ಜಾಸ್ತಿ ಆದರೆ ನಿಮ್ಮ ತಂಟೆಗೆ ಬರುವ ದೈತ್ಯರ, ಅಲ್ಲ ನಮ್ಮ ತಂಟೆಗಾರು ಬರ್ತಾ ಇದ್ದಾರೆ ಅಂತ ಕೇಳ್ತೀರಾ, ನಿತ್ಯ ನಿಮಗೆ ಬರುವ ವಿಘ್ನಗಳೆಲ್ಲ ಅವರೇ ಕೊಡೋದು, ರೋಗ ರುಜಿನ ಅದಕ್ಕೆ ಬುಡ ನಿಮ್ಮ ಪಾಪ ಕೊಡೋದವರೇ, ದೈತ್ಯರೇ ಕಾಟ ಕೊಡ್ತಾರೆ. ಚಿಂತನೆ ಮಾಡಿದ್ದಾನ ಅರ್ಥ ಆಗದೆ ಮಾಡುತ್ತಾರೆ, ಅರ್ಥ ಆಗಿದ್ದಾನ ಅನುಸಂಧಾನಕ್ಕೆ ಬಾರದೆ ಮಾಡುತ್ತಾರೆ, ನಾನಾ ಪ್ರಶ್ನೆಗಳು ಕೊಡ್ತಾರೆ, ಯಾಕೆ ಬಿಡು ಅಂತ ಹೇಳ್ತಾರೆ, ಸೋಮಾರಿತನ ಹುಟ್ಟಿಸ್ತಾರೆ, ಇವೆಲ್ಲ ಇರುತ್ತೆ. ಅವರೆಲ್ಲ ದೂರ ಓಡಿ ಹೋಗ್ತಾರೆ, ಗಡಗಡ ಹೇಳುತ್ತಾರೆ ವಿಜಯದಾಸರು, ಈ ದೈತ್ಯರೆಲ್ಲ ತತ್ವಾಭಿಮಾನಿ ದೈತ್ಯರು, ಅವರು ಬೇರೆ ಹೋಗ್ಲಿಕ್ಕಿಲ್ಲ, ಅಲ್ಲೇ ಕೂತಿರಬೇಕು, ಆದರೆ ಏನು ಕೆಲಸ ಮಾಡಲಿಕ್ಕಿಲ್ಲ, ದೇವತೆಗಳು ಪ್ರಬಲರಾಗ್ಬಿಡುತ್ತಾರೆ ಈ ಚಿಂತನೆಗಳಿಂದ. ಚತುರ್ದಶಿ ಷೋಡಶಿ ನಿತ್ಯ ಯಾರು ಚಿಂತನೆ ಮಾಡ್ತಾ ಬರ್ತಾರೆ ದೇವತೆಗಳು ಪ್ರಬಲವಾಗಿ ನಿಲ್ಲುತ್ತಾರೆ, ದೇವರ ರೂಪ ಪ್ರಬಲವಾಗಿ ನಿಲ್ಲುತ್ತೆ, ಪ್ರಕಟ ಆಗ್ತಾ ಬರುತ್ತೆ. ಅವಾಗ ಆ ದೈತ್ಯರು ಹೆದರಿ ಗದ ಗದನೆ ನಡಗುತ್ತಲಿಪ್ಪರು ಅಂತ ಸದಾ ಬಿದ್ದಿರ್ತಾರಂತೆ. ನಮ್ಮ ಸಾಧನೆ ಪ್ರಚಂಡವಾಗಿ ನಡೀತಾ ಹೋಗ್ತಾ ಇರುತ್ತೆ, ಅದಕ್ಕಾಗಿ ನಮ್ಮಲ್ಲಿ ಭಗವದ್ ರೂಪಗಳ ಚಿಂತನೆ ಅವಶ್ಯಕ, ಅದನ್ನೇ ಹೇಳ್ತಾ ಬರ್ತಾ ಇದ್ದಾರೆ. ಇಷ್ಟೂ ಮಾಡಿದ್ದು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಸದಾ ನಮ್ಮಲ್ಲಿ ಎಲ್ಲೆಲ್ಲಿ ಭಗವದ್ ರೂಪಗಳು ಏನೇನಿವೆ ಏನೇನಿವೆ ದೇವತೆಗಳ ರೂಪಗಳಿವೆ ತಿಳಿದುಕೊಂಡು ಬಾಯ್ಪಾಠ ಮಾಡಿಕೊಂಡು ಸದಾ ಅಂದರೆ ಆದಷ್ಟು ದಿನಕ್ಕೆ ಒಮ್ಮೆ ಆದರೂ ಎರಡು ಸಲ ಆದರೂ ಆ ರೂಪಗಳೆಲ್ಲ ಭಗವಂತನದು ಸ್ಮರಣೆ ಮಾಡ್ತಾ ಮಾಡ್ತಾ ಅವನಿಗೆ ನಮಸ್ಕಾರ ಸಲ್ಲಿಸಿ ನಿನ್ನ ಸನ್ನಿಧಾನ ಜಾಸ್ತಿ ಆಗಲಿ ಹರಿಯೇ ಅಂದರೆ ಅದ್ಭುತವಾದ ಸಂವಿಧಾನ ಈ ಪ್ರತಿಮೆಯಲ್ಲಿ ದೇವರದ್ದು ಪ್ರಕಟ ಆಗ್ತಾ ಬರುತ್ತೆ, ಅಂದ ಮಾತು ನಡೆಯುತ್ತೆ ಅದ್ಭುತವಾಗಿ, ನಮ್ಮೊಳಗೆ ಸಿದ್ಧಿ ಪರಾಕಾಷ್ಠೆಗೆ ಬರ್ತಾ ಬರುತ್ತೆ. ಆ ಸಂವಿಧಾನ ಚಿಂತನೆ ಮಾಡಿಕೊಂಡು ಕೋಟಿ ಜಪ ಮಾಡಬೇಕಾಗಿದ್ದು 10 ಜಪ ಮಾಡಿದರೆ ಸಾಕು, ಅಷ್ಟು ಸಿದ್ಧಿ ಬರ್ತಾ ಬರುತ್ತೆ, ಅದನ್ನು ಹೇಳಿಕೊಡ್ತಾ ಬರ್ತಾ ಇದ್ದಾರೆ. ಇಷ್ಟು ಕಾಲ ನಮಗೆ ಗೊತ್ತಿತ್ತ, ವಿಷಯವೂ ಗೊತ್ತಿಲ್ಲ, ನಮ್ಮೊಳಗೆ ದೇವರು ಈ ಥರ ಎಲ್ಲ ಇದ್ದಾರೆ ಅಂತ ಗೊತ್ತಿಲ್ಲ, ಅವನ ಚಿಂತನೆ ಮಾಡಬೇಕು ಎಂಬುದೇ ಗೊತ್ತಿಲ್ಲ ಅಲ್ವಾ. ಏನೋ ಬೆಳಿಗ್ಗೆ ಹೇಳೋದು, ಸ್ನಾನ ಮಾಡೋದು, ಗುರುಮಂತ್ರ ಮಾಡೋದು, ಸುಳಾದಿ ಅದು ಪಾರಾಯಣ ಮಾಡೋದು, ಸಂಜೆ ಆದರೆ ಒಂದಿಷ್ಟು ಗಂಟೆ ಪ್ರವಚನ ಕೇಳೋದು, ಮನೆಗೆ ಹೋಗೋದು ಅಷ್ಟೇ ಅಲ್ವಾ, ಇನ್ನು ಬೇರೆ ಇದ್ದಿಲ್ಲ. ಒಳಗೆಲ್ಲ ದೇವರು ಹೇಗಿರ್ತಾರೆ, ದೇವತೆಗಳು ಹೇಗಿರ್ತಾರೆ, ಎಲ್ಲೆಲ್ಲಿರ್ತಾರೆ, ಅವರ ಚಿಂತನೆ ಏನು, ಅದರ ಫಲ ಏನು, ನಾವು ಮಾಡಲೇಬೇಕಾ ಬಿಡಬೇಕಾ, ಬಿಡಬೇಕು ಅಂತ ಗೊತ್ತಿತ್ತು, ಮಾಡಲೇಬೇಕು ಅಂತ ಗೊತ್ತಿದ್ದಿಲ್ಲ ಅಲ್ವಾ. ಅದರಿಂದ ಅಷ್ಟನ್ನು ಪರಿಚಯ ಮಾಡಿಕೊಡ್ತಾರೆ. ಆದರೆ ನೀವು ಪ್ರವಚನಕ್ಕೆ ಬರಲಿಕ್ಕೆ ಮೊದಲು ಪ್ರವಚನಕ್ಕೆ ಬಂದ ಮೇಲೆ ನಿಮ್ಮ ಕೈಗೆ ಬಂದ ಪ್ರಾಫಿಟ್ ಏನು ಅಂತ ಗೊತ್ತಾಗಬೇಕಲ್ಲ ಹೌದಾ, ಅದನ್ನೇ ಹೇಳ್ತಾ ಇದ್ದಾರೆ. ಇನ್ನು ದೇವರ ಆಭರಣಗಳು ಪರಿಚಯ ಮಾಡಿಕೊಡ್ತಾ ಬರ್ತಾರೆ, ಬಹಳ ಚೆನ್ನಾಗಿರುತ್ತೆ. ನಾನು ಯಾವುದು ಹೇಳಿಲ್ಲ, ನಾ ಬರೇ ಸ್ಯಾಂಪಲ್ ತೋರಿಸಿದೆ ಅಷ್ಟೇ, ಸ್ಯಾಂಪಲ್ ಮಾತ್ರ ಹೇಳಿದೆ. ಷೋಡಶಿ ಬಂದಾಗ ಅದರಲ್ಲಿ ಬಿಂಬ ಸಂಸ್ಥಾಪನಾ ಪ್ರಕರಣ ಬಂದಾಗ ವಿಸ್ತಾರವಾಗಿ ಬರ್ತಾ ಬರುತ್ತೆ, ಅವಾಗ ಚೆನ್ನಾಗಿ ನೋಡೋಣ. ಇನ್ನು ದೇವರ ಆಭರಣಗಳ ಪರಿಚಯ ಮಾಡಿಕೊಡ್ತಾರೆ. ದೇವರನ್ನು ಏನಂತ ಕರೀತಾರೆ, ಸ್ವತಂತ್ರ ಅಂದರೆ ಇನ್ನೊಬ್ಬರ ಮೇಲೆ ಆಧಾರ ಪಡೆದವ, ಇಂಡಿಪೆಂಡೆಂಟ್ ಸ್ವತಂತ್ರ ಅಂದರೆ ಅವನಿಗೇನು ಬೇಕೋ ಅದೆಲ್ಲ ಅವನೇ ಮಾಡಿಕೊಳ್ತಾನೆ, ಯಾರೂ ಬೇಕಾಗಿಲ್ಲ. ಅವನ ಆಭರಣ ಅವನೇ, ಅವನ ವಸ್ತ್ರ ಅವನೇ, ಅವನ ಆಯುಧಗಳು ಅವನೇ, ಅವನ ರಥ ಅವನೇ, ಅವನ ಕರ್ಕೊಂಡು ಹೋಗೋದು ಅವನೇ, ಅವನ ಸೇವಾ ಮಾಡೋದು ಅವನೇ. ಒಂಬತ್ತು ಹೆಣ್ಣು ರೂಪಗಳು, ಒಂಬತ್ತು ಹೆಣ್ಣು: ವಿಮಲ, ಉತ್ಕರ್ಷಣಿ, ಜ್ಞಾನ, ಕ್ರಿಯಾ, ಯೋಗ, ಪ್ರಕ್ವಿ, ಸತ್ಯ, ಈಶಾನ, ಅನುಗ್ರಹ ಮೊದಲಾದ ಒಂಬತ್ತು ಹೆಣ್ಣು ರೂಪಗಳು ದೇವರದ್ದೇ. ದೇವರ ಸುತ್ತ ನಿಂತಿರುತ್ತೆ, ಯಾವಾಗ ಸೇವಾ ಮಾಡ್ತಾ ಇರುತ್ತೆ, ಬೇರೆ ಯಾರು ಬೇಕಾಗಿಲ್ಲ, ಅವನದ್ದೇ ರೂಪಗಳು. ಪ್ರತಿಯೊಂದು ರೂಪ ಸುತ್ತ ಆ ರೂಪಗಳೇ ವಿಶೇಷವಾಗಿ ಸೇವಾ ಮಾಡ್ತಾ ಇರುತ್ತೆ. ಹಾಗಾದರೆ ಅವನ ಕಿರೀಟದ ಪರಿಚಯ ಮಾಡಿಕೊಡುತ್ತಾರೆ. ದಾಸರು ಹೇಳ್ತಾರಲ್ಲ, ಮಕುಟಗೆ ಮಂಗಳ ಮತ್ಸ್ಯಾವತಾರಗೆ ಜಪೋ. ಮಕುಟಕ್ಕೂ ಮತ್ಸ್ಯಕ್ಕೂ ಸಂಬಂಧ ಇದೆ. ದೇವರ ಆಭರಣಗಳು ಒಂದೊಂದು ಒಂದೊಂದು ವರ್ಣನೆ ಮಾಡುತ್ತಾ ಮತ್ಸ್ಯ, ಕುರ್ಮ, ವರಾಹ, ನರಸಿಂಹ ಎಲ್ಲ ಹೇಳುತ್ತಾರೆ. ಅಂದರೆ ಆ ಆಭರಣ ಹೇಳೋ ಕಾಲಕ್ಕೆ ಒಂದೊಂದು ಅವತಾರ ಹೇಳಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಏನು ಅಂತ ನಮಗೆ ಮನಸ್ಸಿಗೆ ಬರುತ್ತೆ. ಆದರೆ ದಾಸರಾಯರು ನೋಡಿ ಹೇಳುವ ದೇವರ ಕಿರೀಟದ ಕಡೆ ನೋಡಿದರು, ಆ ಕಿರೀಟ ಎಂಥದ್ದು: ಮತ್ಸ್ಯ ಏವ ಕಿರೀಟ ಮಂಬುಜ ನಾಭತೇ ಭವೈ ದೃಶ, ಕೂರ್ಮ ಏವ ಸುಖು ಸುಕರ್ಣ ಕುಂಡಲ ಮಿದೃಶಸ್ತವ ಸುಕರ. ದೇವರ ಕಿರೀಟ ಎಂಥದ್ದು? ಮತ್ಸ್ಯಾತ್ಮಕ ಕಿರೀಟ. ಕೃಷ್ಣ ಬಲರಾಮರು ಭಾಗವತದಲ್ಲಿ ಬರುತ್ತಲ್ಲ, ಭಾಗವತ ಅಂದರೆ ಪಾಪ ನಿಮ್ಗೆ ಕೇಳಿ ಕೇಳಿ ಅಭ್ಯಾಸ ಆಗಿದೆ. ಒಬ್ಬರು ಒಂದು 30 ಸಲ ಕೇಳಿರ್ತೀರಾ, ಕೇಳಿರ್ತೀರಾ? 30 ಆಯ್ತಾ? ಅಲ್ಲ ಭಾಗವತ
ಈ ವರ್ಷ ಕೇಳಿದಾಗ ಇನ್ನೂ ಜಾಸ್ತಿ ತಲೆಯಲ್ಲಿ ಉಳಿಯುತ್ತೆ.
ಹೌದು, ಭಾಗವತ ಕೇಳಿರ್ತೀರಲ್ಲ. ಸಾಮಾನ್ಯ ಭಾಗವತ ಮುಗಿಯೋದು ಎಲ್ಲಿಗೆ? ರುಕ್ಮಿಣಿ ಕಲ್ಯಾಣ ಅಲ್ವಾ ಮುಂದೆ ಭಾಗವತ? ಏನಿಲ್ಲ ಮುಂದೆ, ಇದೆಯಾ? ಏನಿದೆ? ದಶಮ ಸ್ಕಂಧದಲ್ಲೇ ಬರೋದು ರುಕ್ಮಿಣಿ ಕಲ್ಯಾಣ. ಏಕಾದಶ ಸ್ಕಂಧ ನಿಮ್ಗೆ ಹೇಳೋದೇ ಇಲ್ಲ. ಸಪ್ತಾಹ ಭಾಗವತದಲ್ಲಿ ಕೇಳಿದ್ರ? ಸಪ್ತಾಹ ಭಾಗವತದಲ್ಲಿ ಸಾಮಾನ್ಯವಾಗಿ ಅಲ್ಲಿ ಸಪ್ತಾಹ ನಡೆಯಲ್ಲ. ಸಪ್ತಾಹ ಅಂದ್ರೆ ಏಳು ಹಗಲು ಕೇಳಬೇಕು. ಎಲ್ಲಿ ಕೇಳ್ತೀವಿ ನಾವು? ಇಲ್ಲಿ ಕೇಳೋದೆಲ್ಲ ಏಳು ಗಂಟೆಗಳು, ಸಪ್ತಗಂಟಾ ಭಾಗವತ. ಸಪ್ತಾಹ ಅಲ್ಲ, ಏಳು ಗಂಟೆಗಳಲ್ಲಿ ಭಾಗವತ ಏನು ಹೇಳಕ್ಕಾಗುತ್ತೆ? ಎಲ್ಲ ಮುಗಿಸೋದ್ರಲ್ಲೇ ತಾತ್ಪರ್ಯ ಆಗ್ಬಿಟ್ಟಿರುತ್ತೆ. ಈ ಕಥೆ ಮುಗಿಸ್ಬೇಕು, ಆ ಕಥೆ ಮುಗಿಸ್ಬೇಕು ಅಂತ ಕಥೆಗಳು ನಿಮಗೆ ಬಾಯ್ಪಾಠ ಆಗಿರುತ್ತೆ. ಈ ಸ್ಕಂಧದಲ್ಲಿ ಈ ಕಥೆ, ಆ ಸ್ಕಂಧದಲ್ಲಿ ಆ ಕಥೆ ಅಂತ ಆ ಥರ ಹೋಗ್ತಾ ಇತ್ತು. ಅದಕ್ಕೆ ಹೇಳ್ತಾ ಇದ್ದಾರೆ ಭಾಗವತದಲ್ಲಿ ರುಕ್ಮಿಣಿ ಕಲ್ಯಾಣದವರಿಗೆ ಎಷ್ಟು ಘಟ್ಟ ಇದೆಯೋ ಅಷ್ಟು ಇನ್ನೂ ಉತ್ತರಾರ್ಧ ಉಳಿದಿದೆ. ಉತ್ತರಾರ್ಧದಲ್ಲಿ ಅಪರೂಪದ ವಿಷಯಗಳೆಲ್ಲ ತುಂಬ ಬರ್ತಾ ಬರುತ್ತೆ. ಉತ್ತರಾರ್ಧದಲ್ಲಿ ಬರುವಂಥ ಅಪರೂಪದ ಕೃಷ್ಣನ ಚಿಂತನೆ ಬಹಳ ಚೆನ್ನಾಗಿರುತ್ತೆ. ನಂತರ ಏಕಾದಶ ಸ್ಕಂಧಕ್ಕೆ ಸಮಾನವೇ ಇಲ್ಲ. ಇಡೀ ಭಾಗವತದಲ್ಲಿ ಮಕುಟಪ್ರಾಯವಾದ್ದು ಏಕಾದಶ ಸ್ಕಂಧ. ಅದಾದ ಮೇಲೆ ವಿಶೇಷವಾದ್ದು ಬಹಳ ಚಿಕ್ಕದಾದರೂ ಕೂಡ ಚೊಕ್ಕದಾಗಿದ್ದು ದ್ವಾದಶ ಸ್ಕಂಧ. ಭಗವಂತನ ದ್ವಾದಶ ಆದಿತ್ಯ ವ್ಯೂಹಗಳು ಎಲ್ಲ ಹೇಳುವಂತಹ ಅದ್ಭುತವಾದದ್ದು. ಸರಿ, ಅಲ್ಲಿ ಕೃಷ್ಣ ಬಲರಾಮರಿಬ್ಬರು ಸೇರಿಕೊಂಡು ಎಲ್ಲಿಗೆ ಬರ್ತಾರೆ ಅಂದರೆ ಗೋಮಂತ ಪರ್ವತಕ್ಕೆ ಬರ್ತಾರೆ. ಕರವೀರಪುರದ ಮೇಲೆ ಗೋಮಂತ ಪರ್ವತಕ್ಕೆ ಬಂದು ಅಲ್ಲಿ ನಿಂತು ಸೌಂದರ್ಯ ನೋಡ್ತಾ ಇರ್ತಾರೆ. ಅಂಥ ಕಾಲಕ್ಕೆ ಸರಿಯಾದ ಹೊತ್ತಿಗೆ ಬಲಿ ಮಹಾರಾಜ ಅಮುಕ್ತ ಸ್ಥಾನಕ್ಕೆ ಬರ್ತಾರೆ. ನಾವಿಲ್ಲಿ ಕೂತಾಗ ಅಮುಕ್ತ ಸ್ಥಾನದಲ್ಲಿ ಯಾರು ಬರ್ತಾ ಇದ್ದಾರೋ ಯಾರು ಹೋಗ್ತಾ ಇದ್ದಾರೋ ನಮ್ಗೆ ಗೊತ್ತಾ? ಭಾಗವತದಲ್ಲಿ ಹೇಳಿದ್ದಕ್ಕೆ ಗೊತ್ತಾಯಿತು ಅಲ್ವಾ? ನಾವು ಆಲೋಚನೆ ಮಾಡೋದೇ ಇಲ್ಲ. ನಾವು ಒಂದು ಸಲ ನಾವು ಇಲ್ಲಿ ಕೂತಾಗ ವೈಕುಂಠದಲ್ಲಿ ಯಾರ್ಯಾರು ಏನು ಮಾಡ್ತಾ ಇರ್ತಾರೆ ಅಥವಾ ಎಲ್ಲೆಲ್ಲಿ ಆ ಲೋಕಕ್ಕೆ ಯಾರು ಬರ್ತಾ ಇರ್ತಾರೆ ಅಂತ ಆಲೋಚನೆ ಬರುತ್ತಾ ಇಲ್ಲ. ನಾವು ಆ ಲೋಕ ಇದೆ ಅಂತಲೇ ಎಚ್ಚರ ಇರಲ್ಲ, ನಾವು ಬಿಟ್ಟರೆ ಇನ್ಯಾವ ಎಚ್ಚರ ಇರಲ್ಲ. ಅದ್ಯಾಕೆ ಬರುತ್ತೆ? ಅಲ್ಲಿ ಬಲಿ ಮಹಾರಾಜ ಬಂದ, ನೋಡಿದನಂತೆ ದೇವ ಮಲಗಿದ್ದ. ಮಲಗಿದ್ದರೆ ಆತನ ಕಿರೀಟ ಸುಂದರವಾಗಿ ಕಂಡಿತ್ತು ಬಲಿ ಮಹಾರಾಜ. ಹೇಗಾದ್ರೆ ಕಿರೀಟ ತಗೊಂಡು ಹೋಗ್ಬೇಕು ಅಂತ ನೋಡಿ, ಹೇಗೆ ತಗೊಂಡು ಹೋಗ್ಬೇಕು ಕೇಳಿದ್ರೆ ಕೊಡ್ತಾರೇನು? ಕೊಡಲ್ಲ. ಅದಕ್ಕೆ ಕದ್ದು ತಗೊಂಡು ಹೋಗೋಣ ಅಂತ. ದೇವರ ಹತ್ರ ಕದೀಲಿಕ್ಕಾಗಲ್ಲ. ಕದಿಯೋರು ಅಂದ್ರೆ ಯಾವಾಗ ಕದಿಬೇಕು ಹೇಳಿ? ನೀವು ಎಚ್ಚರದಲ್ಲಿ ಕೂತ್ಕೊಂಡಿದ್ರೆ ನಿಮ್ಮ ಹತ್ರ ಕದೀಲಿಕ್ಕಾಗುತ್ತಾ? ಎಚ್ಚರದಲ್ಲಿದ್ದಾಗ ದಬ್ಬಾಡಿಕೆಯಿಂದ ತಗೊಂಡು ಹೋಗ್ಬೋದು, ಕದೀಲಿಕ್ಕಾಗಲ್ಲ. ಕದಿಯೋದ್ರ ಲಕ್ಷಣ ಏನು ಅಂದ್ರೆ ಒಬ್ಬರಿಗೆ ಗೊತ್ತಾಗದೆ ತಗೊಂಡು ಹೋಗ್ಬೇಕು. ಅಲ್ಲಿರೋ ಸ್ವಾಮಿ ಮಲಗಿದ್ರು ನಿದ್ದೆ ಇಲ್ಲ ಅವನಿಗೆ, ಅವನ ವಸ್ತು ಹೇಗೆ ಕದ್ದುಕೊಂಡು ತಗೊಂಡು ಹೋಗ್ಬೇಕು? ದೇವ್ರನ್ನೇ ಕೇಳ್ಕೊಂಡಂತೆ, ಸ್ವಲ್ಪ ಕದ್ದು ತಗೊಂಡು ಹೋಗ್ಬೇಕು ನಿಂತ ಕಿರೀಟ. ಭಕ್ತ ಕದ್ದು ತಗೊಂಡು ಹೋಗ್ಬೇಕು ಅಂತ ಆಸೆ ಪಡ್ತಾ ಇದ್ದಾನೆ, ದೇವ ಪೂರ್ಣ ಮಾಡಬೇಕಲ್ಲ. ಚೂರು ಮಲಗಿದಂತೆ ಮಾಡಿದ. ಎಷ್ಟು ಮಲಗಿದಂತೆ ಮಾಡಿದ ಅಂದ್ರೆ ಬಲಿಮಹಾರಾಜನ ಬುದ್ಧಿಯಲ್ಲಿ ದೇವ ನಿಜವಾಗೂ ಮಲಗಿದ ಅಂಬೋ ರೀತಿ ಮಲಗಿದ. ಮಲಗಿದಾಗ ಬಲಿಮಹಾರಾಜ ದೇವರಿಗೆ ಗೊತ್ತಾಗದ ಕಿರೀಟ ತೆಗೆದ ಅಂತ ಭಾವಿಸುವಂತೆ ಕಿರೀಟ ತೆಗೆದ. ತೆಗೆದ ಮೇಲೆ ಖುಷಿಯೋ ಖುಷಿ, ದೇ ಹೋ ನಾ ಕದ್ದು ಬಿಟ್ಟೆ ಅಂತ ಹೇಳಿ ಆದ ಮೇಲೆ ಹೊತ್ತುಕೊಂಡು ಹೋಗ್ತಾ ಇದ್ದಾರೆ. ಸ್ವಾಮಿ ನೋಡ್ತಾನೆ ಇದ್ದಾನೆ, ನಾ ಕದ್ದೆ, ಆ ಬರಬಾರ್ದಪ್ಪ ಬಂತು. ಅದಕ್ಕೆ ಗರುಡ ದೇವರ ಕರೆಸಿದ್ರು, ಚೂರು ತಗೊಂಡು ಬಾಪ ಅಂತೇಳಿ ಅವರ ಕೈಯಿಂದ ಪುನಃ ತರ್ತಾ ಇದ್ದಾರೆ. ಇಷ್ಟೆಲ್ಲ ಗೊತ್ತಾಯ್ತಲ್ಲ ಬಲಿಮಹಾರಾಜ ಕದ್ದದ್ದು ಯಾಕೆ? ತನ್ನ ಮನೆ ಮುಂದೆ ಇರೋ ವಾಮನ ಇದ್ದಾನಲ್ಲ, ವಾಮನ ಬಿಡಬೇಕು ಅಂತ ನೋಡಿ. ಅದರಲ್ಲಿ ಮಹಾಜ್ಞಾನಿಗಳವರೆಲ್ಲ ದೊಡ್ಡವರು, ತನಗಿಟ್ಕೋಬೇಕು ಅಂತ ಕತ್ತಿಲ್ಲ, ವಾಮನಿಗಿಡಬೇಕು ಅಂತ ಏನೋ ಆಸೆ, ಅದಕ್ಕೆ ಕತ್ತುಕೊಂಡು ಹೋದರಂತೆ. ಅದಕ್ಕೆ ಭಗವಂತ ಸರಿ ಅಂತ ಸಂತೋಷಪಟ್ಟ. ಸರಿ, ಗರುಡ ದೇವರ ಕಿರೀಟವನ್ನು ತರ್ತಾ ಇದ್ದಾರೆ ತಂದು. ಆ ತರುವ ಕಾಲಕ್ಕೆ ಸ್ವಲ್ಪ ನೋಡುತ್ತಾರೆ, ಕಡೆಗೆ ಗೋವಿಂದ ಪರ್ವತದ ಮೇಲೆ ವಿಹಾರ ಮಾಡುವ ಕೃಷ್ಣ ಕಾಣಿಸಿದ. ಅವಾಗ ಗರುಡ ದೇವರು, ನನಗೇನಾದರೂ ಸರಿ, ಕೃಷ್ಣ ಅವತಾರ ಮಾಡಿದ್ದಾನೆ, ಮಾಡಿದ್ದಕ್ಕೆ ನನ್ನ ಸೇವಾ ಸ್ವಲ್ಪ ಆದರೂ ಸಲ್ಲಿಸಬೇಕು, ಅಪ್ಲಿಕೇಶನ್ ಹಾಕ್ಕೋಬೇಕಲ್ಲ, ಇದೇ ಸರಿಯಾದ ಸಮಯ ಅಂತ ದೇವರ ಹತ್ರ ಬಂದು ಅಪ್ಲಿಕೇಶನ್ ಹಾಕ್ಕೊಳ್ತಾ ಇದ್ದಾರೆ. ಆದರೆ ಸುಮ್ಮನೆ ಕೇಳಿದ್ರೆ ಕೊಡ್ತಾರ? ಏನಾದರೂ ಗಿಫ್ಟ್ ಕೊಡಬೇಕಲ್ಲ ದೊಡ್ಡವರಿಗೆ. ಅದಕ್ಕೆ ದೇವರ ಹತ್ರ, ಗತಿಗಳ ಹತ್ರ, ಚಿಕ್ಕ ಹುಡುಗರಿದ್ದ ಕಡೆ ಬರೇ ಕೈಗೆ ಹೋಗ್ಬಾರ್ದು, ಏನಾದರೂ ಅಂತ ತಗೊಂಡೋಗಿ ಕೊಡಬೇಕು. ಅವಕ್ಕೆ ಏನು ಕೊಟ್ಟರೆ ಭಗವಂತನಿಗೆ ಪ್ರೀತಿ ಆಗುತ್ತೆ ಆಲೋಚನೆ ಮಾಡಿದ್ರು. ಏನು ಕೊಟ್ಟರು ಪ್ರೀತಿ ಆಗಲ್ಲ, ಯಾಕೆ ಎಲ್ಲ ಒಂದೇ ಜಗತ್ತಿನಲ್ಲಿ ಇರುವಂಥ ಎಲ್ಲ ಒಂದೇ, ಅವನಿಗೆ ಬೇಡದ್ದೆ, ಅವನಿಗೆ ಯಾವುದು ಬೇಡ. ಅದಕ್ಕೆ ನೋಡಿದ್ರು, ಭಕ್ತರಿಗೆ ಜ್ಞಾನ ಬರುವಂಥ ಕಾರ್ಯ, ದೇವರ ಮಹಿಮೆ ಗೊತ್ತಾಗುವ ಕಾರ್ಯ ಮಾಡಿದರೆ ದೇವರಿಗೆ ಪ್ರೀತಿ, ಅದಕ್ಕಿಂತ ಏನೇನು ಬೇಕಾಗಿಲ್ಲ. ಅದಕ್ಕೆ ಬಂದರು, ಆ ಕಿರೀಟ ದೇವರಿಗಿಟ್ಟರು, ದೇವರಿಗೆ ಬಹಳ ಖುಷಿಯಾಯಿತಂತೆ, ನಮಸ್ಕಾರ ಮಾಡಿದರು. ಅಪ್ಪ ಸ್ವಲ್ಪ ಸೇವಾ ಭಾಗ್ಯ ಕೊಡು ಹರಿಯೇ ಅಂದರೆ ಮುಂದೆ ಇದೆ ಬಾ ಅಂತ ಹೇಳಿದರು. ಹೊರಟು ಹೊರಟು ಇಲ್ಲೇನಂಥ ಸೇವಾ ಮಾಡಿತ್ತು ದೇವರಿಗೆ, ಅವನ ಕಿರೀಟ ಅವನಿಗಿಟ್ಟದ್ದೇ ಅಲ್ಲ ಅಂದರೆ ಇಷ್ಟು ಜಗತ್ತಿಗೆ ತೋರಿದ್ದು. ಆ ವೈಕುಂಠದಲ್ಲಿರತಕ್ಕಂಥ ದೇವರ ಕಿರೀಟ ಇಟ್ಕೊಂಡಿರ್ಬೇಕ್ರಿ. ಇಲ್ಲಿ ಅನಂತ ಶಯನ ಶ್ರೀರಂಗದಲ್ಲಿ ಕಿರೀಟ ದೇವರ ಕಿರೀಟ ಇಡ್ತಾರಲ್ಲ, ಆ ಕಿರೀಟದಂದು ಉಡುಪಿ ಕೃಷ್ಣನಿಗಿಟ್ರೆ ಮುಳುಗೆ ಹೋಗ್ತಾನೆ ಅಲ್ವಾ. ಆ ಕಿರೀಟ ಸರಿಯಾಗಿ ಇಡಬೇಕಾದ್ರೆ ಕತ್ತರೆ ಹಾಕಬೇಕು, ಕತ್ತರೆ ಹಾಕಿ ಸರಿ ಮಾಡಿಡಬೇಕು. ಇಲ್ಲಪ್ಪ, ಜಾಂಬೂನದ ಅದರಿಂದ ತಯಾರಾದ ಕಿರೀಟ ಅಂದರೆ ಅದಕ್ಕಾದರೂ ವಿಶ್ವಕರ್ಮ ಬರಬೇಕು, ಅವರು ಕತ್ತರೆ ಹಾಕಬೇಕು. ಮತ್ತೆ ಕಿರೀಟ ಹೇಗೆ ಸೆಟ್ ಆಯಿತು? ಕೃಷ್ಣನಿಗೆ ಸರಿಯಾಗಿ ಹೋಯ್ತಂತೆ ಅಂದರೆ ಹೇಳ್ತಾರೆ. ಅದರ ರಹಸ್ಯ ತಿಳ್ಕೊಳ್ಳಿ, ಆ ಕಿರೀಟ ತಯಾರಾದದ್ದೇ ಮೀನುಗಳಿಂದ. ನಿಮಗೆ ಮೀನುಗಳ ಗೊಂಬೆ ಒಂದು ಸ್ವಲ್ಪ ಕೊಟ್ಟೆ, ಅದರ ಅಂಟಿಂದ ಆ ಮೀನುಗಳ ಗೊಂಬೆಗಳೇ ಒಂದಕ್ಕೊಂದು ಜೋಡಿಸಿ ಜೋಡಿಸಿ ಕಿರೀಟ ತಯಾರು ಮಾಡಿದರು. ಮೇಲ್ನೋಟಕ್ಕೆ ಕಿರೀಟ, ಒಳಗೆಲ್ಲ ಮೀನುಗಳೇ. ಆದರೆ ಇದು ಸಕ್ಕರೆ ಕಿರೀಟ ಅಲ್ಲ, ಅವನದ್ದು ನಿಜವಾದ ಮೀನುಗಳು, ಕದಲುವ ಮೀನುಗಳಿಂದ ತಯಾರಾದ ಕಿರೀಟ. ಎಲ್ಲ ಬಿಳಿ ಬಿಳಿ ಕಣ್ಣು ಬಿಟ್ಟು ನೋಡ್ತಾ ಇವೆ ಆ ಕಿರೀಟದಲ್ಲಿರುವ ಮತ್ಸ್ಯಗಳೆಲ್ಲ, ಅಂಥ ಅದ್ಭುತ ಮೀನುಗಳು. ಎಲ್ಲ ಮೀನುಗಳು ಒಂದಕ್ಕೊಂದು ಒಂದಕ್ಕೊಂದು ಜೋಡಿಸಿದರೆ ಅವನ ಕಿರೀಟ. ಆ ಮೀನು ಒಂದೊಂದು ಚಿಕ್ಕದೂ ಆಗುತ್ತೆ, ದೊಡ್ಡದೂ ಆಗುತ್ತೆ, ಅದಕ್ಕೆ ಕಿರೀಟ ಎಲ್ಲಾದರೂ ಸೈಜ್ ಅಡ್ಜಸ್ಟ್ ಆಗುತ್ತೆ. ಸರಿಯಾಗಿ ತಂದು ಕೂಡಿಸಿದ್ರೆ ಅದೇ ಕಿರೀಟ ಚಿಕ್ಕದ ಚೆನ್ನಾಗಾಯಿತು. ಈ ರಹಸ್ಯ ಭಕ್ತರಿಗೆ ಗೊತ್ತಾಗಬೇಕು ಅಂತ ಗರುಡ ದೇವರು ಮಾಡಿದರು. ಅದಕ್ಕೆ ದೇವರು ಪ್ರೀತರಾಗಿ ಅವರಿಗೆ ಆ ಬಾಪ ಸೇವಾ ಮಾಡುವಂತ ಇಂಥ ಚಿಂತನೆ ನಾವು ಬೇಕು ಅಂತ ಕೊಡ್ತಾ ಇದ್ದಾರೆ. ಆ ಮತ್ಸ್ಯನೇ ಆತನ ಕಿರೀಟ. ಆ ಕಿರೀಟದಲ್ಲಿರುವ ಏನು ಆಭರಣಗಳೆಲ್ಲ ಮತ್ಸ್ಯ. ಇನ್ನ ಕರ್ಣಕುಂಡಲ ಯಾರು ಅದನ್ನು ಹೇಳ್ತಾ ಇದ್ದಾರೆ. ಕೂರ್ಮ ಏವ ಕುಂಡಲ, ಚಿಕ್ಕ 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 ಕೂರ್ಮ ರೂಪಗಳೆಲ್ಲ ತಯಾರಾದರೆ ಆತನ ಕುಂಡಲ. ಆದರೆ ಆತನ ಕುಂಡಲ ಯಾವುದು? ಮಕರ ಕುಂಡಲ, ಮೊಸಳೆ ಆಕೃತಿಯಲ್ಲಿರುವ ಕುಂಡಲ. ಆ ಮೊಸಳೆ ಆಕೃತಿಯಲ್ಲಿರುವ ಕುಂಡಲದಲ್ಲಿ ಕಣಕಣದಲ್ಲೂ ಕೂರ್ಮಗಳು ಕೂತಿವೆ. ಅಂಥ ಅಪರೂಪದ್ದು ಇಂಥ ಚಿಂತನೆ ಬಂತ ಯಾವಾಗಾದರೂ? ಗೊತ್ತಿಲ್ಲ, ಬೇಕಿರುತ್ತೆ, ಸುಮ್ಮನೆ ಹೇಳ್ತಾ ಇರ್ತೇನೆ, ಅವಾಗ ಬರ್ತಾ ಇಲ್ಲ ಅಂತ. ಆ ರೀತಿಯಲ್ಲಿ ಆತನ ಇಡೀ ಆಭರಣಗಳೆಲ್ಲ ಮತ್ಸ್ಯ, ಕೂರ್ಮ, ಕಂಠದಲ್ಲಿ ವರಾಹ, ಇಲ್ಲಿ ಸೊಂಟದಲ್ಲಿ ನಾರಸಿಂಹ, ಹಾಗೆ ಭಾರ್ಗವ, ರಾಮ, ಕೃಷ್ಣ, ಬುದ್ಧ ಒಂದಿಲ್ಲ, ಕಲ್ಕಿ ಒಂಬತ್ತು. ಯಾಕೆ ಅಂದರೆ ಬುದ್ಧ ರೂಪ ಚಿಂತನೆ ಮಾಡುವ ಯೋಗ್ಯತೆ ನಮಗಿಲ್ಲ. ಅದಕ್ಕೆ ಒಂಬತ್ತು ರೂಪ. ಏತದೇವ ನವಾತ್ಮಕ ನವರತ್ನ ರೂಪಮನಂತದೇ ಅನಂತ ಭೂಷಣ ಭೂಷಣಂ ನಿಜ ಲೀಲೈವ ಸುತೋಷಣಂ. ನಾವು ಚಿಂತನೆ ಮಾಡಲಿಕ್ಕೆ ಬಹಳ ಕಷ್ಟ ಆಗ್ತಾ ಇದೆ, ಅಪ್ಪ ಹೇಗಿರ್ತಾನ ಅಂತ ನೋಡಿ ಹೇಳಿದ್ದು. ಮತ್ತೆ ಅವರು ಎಂಥ ಆಳವಾದ ದೃಷ್ಟಿ ಇರಬೇಕು ಮಹಾನುಭಾವರಿಗೆ. ಈ ರೀತಿಯಲ್ಲಿ ಆ ಭಗವಂತ ಎಲ್ಲ ಆಭರಣಗಳು ಧಾರಣೆ ಮಾಡಿದ್ದಾನಲ್ಲ, ಅವನ ಆಭರಣ ಒಂದೊಂದು ಸಾಮಾನ್ಯದಲ್ಲ, ಒಂದೊಂದು ಆಭರಣಕ್ಕೂ ಒಂಬತ್ತು ರತ್ನಗಳನ್ನ ಕೆತ್ತಿದ್ದಾರಂತೆ. ಕಿರೀಟ, ಕಿರೀಟ ಮೀನುಗಳಿಂದ ತಯಾರಾದದ್ದು, ಅಲ್ಲಿ ಒಂಬತ್ತು ರತ್ನಗಳಿವೆ. ಏನು ಒಂಬತ್ತು ರತ್ನ ಅಂದ್ರೆ ಒಂಬತ್ತು ರೂಪಗಳೇ, ದಶಾವತಾರ ರೂಪಗಳಲ್ಲಿ ಒಂಬತ್ತು ರೂಪಗಳಿವೆ ಅಲ್ಲ, ಆ ಒಂಬತ್ತು ರೂಪಗಳೇ ಚೆನ್ನಾಗಿವೆ, ದೊಡ್ಡ 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 ರತ್ನಗಳಂತೆ. ಬಹಳ ಚೆನ್ನಾಗಿದೆಯಾ ಇದು? ಯಾಕಂದ್ರೆ ಈ ರತ್ನ ಎಲ್ಲ ಕೆಟ್ಟೋಗ್ಬೋದು, ಆ ರತ್ನ ಅದ್ಭುತವಾಗಿದೆ. ಎಷ್ಟು ಹೊಳಪು, ಕಾಂತಿ, ಇನ್ನ ಕಾಂತಿಗೆ ಆ ಹೊಳಪು ವಿಶೇಷವಾಗಿರ್ತಕ್ಕಂಥ ಕೀರ್ತಿ ಎಲ್ಲವೂ ಕೂಡ ಅದ್ಭುತವಯ್ಯ. ನಾವು ಎಷ್ಟು ರತ್ನ ಹಾಕ್ಕೊಂಡ್ರು ಪಕ್ಕದವ್ರು ನೋಡಿ ಏನು ಚೆನ್ನಾಗಿಲ್ಲ ಅಂತ ಹೋಗ್ತಾರಷ್ಟೇ, ಹೋದ್ರು ಚೆನ್ನಾಗಿದೆ ಅಂತ ಯಾರು ಹೇಳಲ್ಲ. ಯಾರೋ ಒಬ್ರು ಪಾಪ ಹೇಳಿಬಿಡ್ತಾರಷ್ಟೇ ಬಹಳ ಚೆನ್ನಾಗಿದ್ದೀರಿ ಅಂತ. ಹೌದಾ? ದೇವರ ಕಿರೀಟವನ್ನು ನೋಡಿ ಹೊಗಳದಿದ್ದ ಜನ ಯಾರು ಹೇಳಿ? ಕೃಷ್ಣನಿಗೆ ಬೆಣ್ಣೆ ಅಲಂಕಾರ ಮಾಡ್ತಾರೆ ಎಲ್ಲರೂ, ಅಪಾಪ ಅಪಾಪ ಚೆನ್ನಾಗಿದೆ, ಇಲ್ಲೇ ಚೆನ್ನಾಗಿದ್ರೆ ಅವನು ಹೇಗಿರ್ಬೇಕು ಜನ ಹೇಳ್ತಾ ಇದ್ದಾರೆ. ಅದ್ಭುತವಾಗಿರ್ತಕ್ಕಂಥ ನಿನ್ನ ರೂಪ ಹೇಗಿದೆ? ಮಾನಸ ಪೂಜನೆ ಪ್ರತಿಭಾಸತೆ, ನನ್ನ ಮಾನಸ ಪೂಜೆಯಲ್ಲಿ ಹೊಳಿತಾ ಇದೆ ಹರಿಯೇ, ಉದ್ಧಾರ ಮಾಡು. ಈ ರೂಪ ಎಲ್ಲಿದೆ ಪರಿಚಯ ಮಾಡಿಕೊಡ್ತಾರೆ. ಅಂದರೆ ದ್ರವ್ಯ ಕರ್ಮ ಗುಣ ಪ್ರಭೇದತಃ ಆಸ್ಯೇ ಆಸ್ಯಮಿತಿ ಕ್ರಮಾತ್ ಏತದೇವ ಚ ಸರ್ವ ಜೀವ ಗತಂ ತ್ವನಾದಿತ ಏವ ಹಿ. ದ್ರವ್ಯ ಕರ್ಮ ಗುಣ ಪ್ರಭೇದತಃ ಅರ್ಥ ಮುಂದೆ ಷೋಡಶಿಯಲ್ಲಿ ವಿವರಣೆ ಬರುತ್ತೆ. ಬಿಂಬ ಪ್ರತಿಬಿಂಬ ಭಾವ, ದೇವ ಬಿಂಬ, ನಾವು ಪ್ರತಿಬಿಂಬರು. ಆ ಬಿಂಬ ಪ್ರತಿಬಿಂಬ ಭಾವ ಎಷ್ಟು ರೀತಿ ಅಂದರೆ ಮೂರು ರೀತಿ. ದ್ರವ್ಯ ಬಿಂಬ ಪ್ರತಿಬಿಂಬ ಭಾವ, ಗುಣಬಿಂಬ ಪ್ರತಿಬಿಂಬ ಭಾವ, ಕ್ರಿಯಾಬಿಂಬ ಪ್ರತಿಬಿಂಬ ಭಾವ. ನಮ್ಮ ರೂಪಕ್ಕೆ ಅವನ ರೂಪ ಬಿಂಬ, ದ್ರವ್ಯ ಬಿಂಬ. ನಮ್ಮ ಗುಣಗಳಿಗೆ ಅವನ ಗುಣ ಬಿಂಬ, ಅದಕ್ಕೆ ಗುಣಬಿಂಬ ಪ್ರತಿಬಿಂಬ. ನಮ್ಮ ಕ್ರಿಯೆಗಳಿಗೆ ಅವನ ಕ್ರಿಯೆಗಳು ಬಿಂಬ. ಆದ್ದರಿಂದ ದ್ರವ್ಯ ಗುಣ ಕ್ರಿಯಾ ಮೂರು ರೀತಿಯಲ್ಲಿ ಬಿಂಬನಾಗಿದ್ದಾನೆ ಭಗವಂತ. ಇಂಥ ರೂಪ ಎಲ್ಲಿದೆ? ಆಸ್ಯೇ ಆಸ್ಯಮಿತಿ ಕ್ರಮಾತ್, ನಮ್ಮ ಮುಖದಲ್ಲಿ ಇದೇ ರೂಪ ನಿಂತಿದೆ ನೋಡಿ. ಅದೇ ಕಿರೀಟ ಇಟ್ಕೊಂಡು ನಿಂತಿದೆ ನಮ್ಮ ಮುಖದಲ್ಲಿ, ಕೈಯಲ್ಲಿ ತನ್ನ ಕೈ ಇಟ್ಟು. ಒಂದು ವೇಳೆ ನಮ್ಮಲ್ಲಿ ಒಬ್ಬರು ತೂರಿ ನಿಂತರೆ, ಕೈಯಲ್ಲಿ ಕೈ, ಕಾಲಲ್ಲಿ ಕಾಲು, ತಲೆಯಲ್ಲಿ ತಲೆ ಇಟ್ಟು ಕರೆಕ್ಟ್ ಆಗಿ ನಿಂತರೆ, ಆ ಥರ ನಮ್ಮ ಸ್ವಾಮಿ ಎಲ್ಲ ಕಡೆ ನಿಂತಿದ್ದಾನೆ. ಯಾವಾಗಿದ್ದಾನೆ ನಮ್ಗೆ ಗೊತ್ತೇ ಇಲ್ಲಲ್ಲ. ಅಂದರೆ ನಮ್ಮ ತಾಯಿಯ ಹೊಟ್ಟೆಯಲ್ಲಿ ನಮ್ಮ ಶರೀರ ತಯಾರಾಯಿತಲ್ಲ, ಅವಾಗಿಂದಲೂ ನಿಂತೇ ಇದ್ದಾನೆ, ಸಾಯೋ ಪರ್ಯಂತ ಇದ್ದೇ ಇರ್ತಾನೆ, ನಮ್ಮ ಜೊತೆಗೆ ಹೊರಟು ಹೋಗ್ತಾನೆ. ಅಷ್ಟು ಪರ್ಯಂತ ನಮ್ಮ ಜೊತೆಗೆ ಇರುವ ಈ ರೂಪ ಏನು ಉಪಕಾರ ಮಾಡುತ್ತಾ ಇದೆ? ಏನ್ರಿ ಇಷ್ಟು ಹೇಳಿದ ಮೇಲೆ ಕೂಡ ನಮ್ಮ ಸುತ್ತು ಇರುವ ರೂಪನ ಏನಂತಾರೆ? ವಿರಾಟ್ ರೂಪ. ಆ ವಿರಾಟ್ ರೂಪದ ಪೂಜಾ ಕ್ರಮ ಹೇಳಿಕೊಡ್ತಾ ಇದ್ದಾರೆ ಇಲ್ಲಿ. ಅಲ್ಲಿ ವಿರಾಟ್ ರೂಪವನ್ನು ಅದೇ ಅದನ್ನೇ ಹೇಳಿದ. ಹಾಗಾದರೆ ನಮ್ಮ ಸುತ್ತು ಇರುವ ವಿರಾಟ್ ರೂಪದ ಏನಿದೆ ಆ ವಿರಾಟ್ ರೂಪವನ್ನ ಹೇಳ್ತಾರೆ. ಶಾರೀರ ಉಪಯೋಗವಾದ ವಿಷಯ ಜಾಲ ಹರಿಗೆ ಷೋಡಶ ಉಪಚಾರವೆಂದೆನ್ನು ಅಂತ ಹೇಳ್ತಾರೆ. ಅದು ಹೇಗೆ ಅನ್ಬೇಕು ಗೊತ್ತಿಲ್ಲ, ಸುಮ್ಮನೆ ಅಂದ್ಬಿಟ್ರೆ ಆಯ್ತಾ? ಆವಾಗವಾಗ ವಿಶೇಷ ದೇವರಿಗೆ ಪೂಜಾ ಅಂತ ಮಾಡಬೇಕ. ನೋಡಿ ಈ ರೂಪ ಹೇಗಿದೆ, ನಮ್ಮ ಶರೀರದಲ್ಲಿ ಮುಖದಲ್ಲಿ ಮುಖ ಇಟ್ಟು ನಿಂತಿದೆಯಲ್ವಾ? ಈ ರೂಪ ಏನು ಮಾಡುತ್ತಾ ಇದೆ? ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ನಮ್ಮನ್ನ ಹೊತ್ತು ತಿರುಗ್ತಾ ಇದೆ. ಹೊತ್ತು ತಿರುಗ್ತಾ ನಮ್ಮ ಕೈಯಲ್ಲಿ ಕೈ ಇಟ್ಟು ಬೆಳಿಗ್ಗೆ ಎದ್ದಾಗಲಿಂದ ಮಲಮೂತ್ರ ತೊಳಸುತ್ತೆ ಈ ರೂಪವೇ. ಆ ರೂಪದ ಕೈ ಚೂರು ಸರದರೆ ಡಾಕ್ಟರ್ ಬರಬೇಕು ಮಲಮೂತ್ರ ತೆಗೀಲಿಕ್ಕೆ. ಟ್ಯೂಬ್ ಹಾಕಿ ತೆಗಿತಾರೆ, 10,000 ಚಾರ್ಜ್ ಏನು ದಿವಸಕ್ಕೆ. ಹಾಸ್ಪಿಟಲ್ ಡಿಸ್ಚಾರ್ಜ್ ಆಗುವಾಗ ಒಂದು 5-6 ಲಕ್ಷ ಬಿಲ್ ಹಾಕಿ ಜನ್ಮ ಸಾರ್ಥಕ ಆಯಿತು ಅಂತ ಕಳಿಸ್ಬೇಕು. ಮತ್ತು ಹುಟ್ಟಿದ ಕಾಲಕ್ಕಿಂತ ಮಾಡ್ತಾ ಇದ್ದ ಮಹಾನುಭಾವ ಅವನಿಗೇನು ಕೊಡಬೇಕು? ಅದರಿಂದ ಅದಕ್ಕೆ ಹೇಳ್ತಾರೆ, ಮನವನಿತ್ತು ತನು ಮನಗಳಿತ್ತಾದರೆ ಬರುವಂತೇನು ಲೋಕಗಳು. ಯಾರು ಕೊಡ್ತಾರೆ ಕಿಡ್ನಿ, ಯಾರು ಕೊಡ್ತಾರೆ ಕೈಕಾಲು, ದುಡ್ಡು ಕೊಡಬಹುದು. ಆದರೆ ಇದು ಕೊಟ್ಟು ಉದ್ಧಾರ ಮಾಡಿದ ಸ್ವಾಮಿ ಬರೀ ಕೊಟ್ಟರೆ ಸಾಕ, ಅದರಲ್ಲಿ ನಿಂತು ನಾವು ಎಷ್ಟು ಕಾಲ ಬದುಕಿರ್ತೇವೋ ಅಷ್ಟು ಕಾಲ ಅದರಿಂದ ಕೆಲಸ ಮಾಡಿಸ್ತಾ ಇದ್ದಾನಲ್ಲ, ಅಂಥ ರೂಪ ಇದೆ. ಈ ರೂಪ ಯಾವುದು ಅಂದರೆ ಸತತ ನಮಗೆ ಉಪಕಾರ ಮಾಡುವ ರೂಪ. ಊಟ ಮಾಡಬೇಕಾದ್ರೂ ಇವನೇ ಕರ್ಕೊಂಡು ಹೋಗಿ ಊಟ ಮಾಡಿಸಬೇಕು, ತಿರುಗಾಡಬೇಕಾದ್ರೂ ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ಈ ರೂಪವೇ ತಿರುಗಾಡಿಸಬೇಕು, ಈ ರೂಪವೇ ಮಲಗಿಸಬೇಕು, ಈ ರೂಪವೇ ಎಲ್ಲ ಮಾಡಬೇಕು. ನಮಗೆ ಮಾಡುತ್ತಾ ಇರುವ ರೂಪ ಇದು. ಅಂಥ ರೂಪಕ್ಕೆ ಏನಾದರೂ ಉಪಕಾರ? ಅಷ್ಟು ಮಾಡುತ್ತಾ ಇದ್ದಾನಲ್ಲ, ಎಂದಾದರೂ ಮಾಡಿದ್ದೀರಾ? ಅದೇ ನೀವು ಕೇಳ್ತಾ ಇದ್ದೀರಿ, ಎಂದಾದರೂ ನಿಮಗೆ ಗೊತ್ತಾಯ್ತಾ? ಜೀವನದಲ್ಲಿ ನಮ್ಮ ಸುತ್ತು ಭಗವಂತ ಇದ್ದಾನೆ, ಇಷ್ಟು ಉಪಕಾರ ಮಾಡುತ್ತಾ ಇದ್ದಾನೆ, ಇವನಿಗೇನಾದರೂ ಪೂಜಾ ಮಾಡಬೇಕು ಅಂತ ಗೊತ್ತಾಯ್ತಾ? ಗೊತ್ತಾಗಿಲ್ಲ. ಅವನೊಬ್ಬರು ಇದ್ದಾನೆ ಎಂಬುದು ಎಚ್ಚರ ಗೊತ್ತಿಲ್ಲ ಅಲ್ವಾ? ಇವಾಗ ಗೊತ್ತಾಗ್ತಾ ಇಲ್ಲ. ಅಂದರೆ ಇದು ಕ್ಯಾಶುವಲ್ ಆಗಿ ಏನೋ ಎಲ್ಲ ಪ್ರವಚನದಂತೆ ಅಂತ ತಗೋಬೇಡಿ. ಅಪರೂಪದ ವಿಷಯ ಅರಣ್ಯಕಾಚಾರ್ಯರು ಕೊಡ್ತಾ ಇದ್ದಾರೆ. ಇಷ್ಟರವರೆಗೂ ಗೊತ್ತಾಗಿಲ್ಲ, ಈ ಗೊತ್ತಾಯಿತು, ಹಿಂದಿನಂತೆ ಮಾಡಬೇಡಿ, ಇದನ್ನು ವಿಶೇಷವಾಗಿ ಅನುಷ್ಠಾನಕ್ಕಿಟ್ಟುಕೊಳ್ಳಿ. ತಾತ್ಪರ್ಯ ಅಲ್ಲಿಗೆ ಎಲ್ಲಿದೆ ಇದು ಅಂದರೆ, ಏತದೇವಚ ಸರ್ವ ಜೀವ ಗತಂತು ಅನಾದಿತ ಏವಹಿ. ಅನಾದಿ ಕಾಲದಿಂದ ನಮ್ಮ ಸುತ್ತೇ ಇದೆ ಈ ವಿಶೇಷವಾದ ಭಗವತ್ ರೂಪ. ಹಾ, ಈತನ ಪೂಜಾ ಹೇಗೆ ಮಾಡಲಿ ಅಂತ ಶುರು ಆಗುತ್ತೆ. ನನ್ನ ಸುತ್ತೇ ಇದ್ದಾನೆ, ನನಗಾಗಿದ್ದಾನೆ. ದೇವತೆಗಳು ಸದಾ ನೋಡುವ ರೂಪ, ಅವರನ್ನ ಸಲಹೋ ರೂಪ, ಅವನೇ ನನ್ನ ಸುತ್ತು ಇದ್ದಾನೆ ಅಂತ ಎಷ್ಟು ಚೆನ್ನಾಗಿತ್ತು ನೋಡಿ. ದೇವತೆಗಳಿಗೆ ಸುತ್ತುತ್ತಿರುವ ರೂಪ ನಮ್ಮ ಹತ್ರ ಬಂದು ಚೆನ್ನಾಗಿರುತ್ತೆ ನೋಡಿ. ಎಷ್ಟು ಒಳ್ಳೆ ಭಾವನೆ ಸರಿಯಾಗಿ ಮಾಡಿದರೆ. ಬಿಂಬನ ಚಿಂತನ ಅಂದರೆ ಇದು. ಆ ಗೋಪಾಲಕರ ಜೊತೆಗೆಲ್ಲ ಆಡಿದ, ಎಲ್ಲರ ಮೇಲೆ ಕೈ ಭುಜದ ಮೇಲೆ ಕೈ ಹಾಕ್ಕೊಂಡು ಓಡಾಡಿದ, ಅವ್ರಿಗೇನು ಬಂದರೂ ಎಲ್ಲ ಪರಿಹಾರ ಮಾಡಿದ, ಬಾಯಲ್ಲಿ ಎಲ್ಲ ಹಣ್ಣು ಎಲ್ಲ ಇಟ್ಟು ತಿನ್ನಿಸಿದ, ರಕ್ಷಣೆ ಮಾಡಿದ, ಏನು ಮಳೆ ಬಂದರೆ ರಕ್ಷಣೆ ಮಾಡಿದ. ಇಷ್ಟಲ್ಲದೆ ಆ ಗೋಪಿಕಾಷ್ಟಯ ಜೊತೆಗೆ ಅಷ್ಟು ಆಟ ಆಡಿದ, ಪಾಂಡವರನ್ನು ಹೆಜ್ಜೆ ಹೆಜ್ಜೆಗೆ ರಕ್ಷಣೆ ಮಾಡಿದ, ಸಜ್ಜನರನ್ನು ರಕ್ಷಣೆ ಮಾಡಿದ. ಇದೇ ತಾನೇ ಭಾಗವತ? ಕೇಳಿದ್ಮೇಲೆ ನಮಗೇನನ್ಸುತ್ತೆ, ಆ ಕೃಷ್ಣ ಒಮ್ಮೆ ಕಾಣಿಸಿದ್ರೆ ಚೆನ್ನಾಗಿರುತ್ತೆ, ಆ ಕೃಷ್ಣ ನನ್ನ ಜೊತೆಗೆ ಇದ್ಬಿಟ್ರೆ ಪಾಂಡವರ ಥರ, ಪಾಂಡವರ ಥರ ನನ್ನ ಜೊತೆಗೆ ಇದ್ದು ನನ್ನ ಭುಜದ ಮೇಲೆ ಕೈ ಹಾಕಿ ಓಡಾಡ್ತಾ ಇಡೀ ಜೀವನ ನನ್ನ ಜೊತೆಗೆ ಇದ್ದು ಚೆನ್ನಾಗಿರುತ್ತೆ ಅಂತ ಬಂತ? ಬರಲಿಲ್ಲ. ಆಲೋಚನೆ ಬಂತ? ಯೋಗ್ಯತೆ ಮತ್ತು ಯೋಚನೆ ಬಂದಿಲ್ಲ. ನಿಮ್ಗೆ ಅರ್ಥವೇ ಆಗ್ತಾ ಇಲ್ಲ ಸಬ್ಜೆಕ್ಟ್ ಅನ್ಸತ್ತಲ್ಲ, ಅದಕ್ಕೆ ಹೇಳಿದೆ ಅಷ್ಟು ಉತ್ತರ ಕೊಡಿ, ಅಷ್ಟು ಉತ್ತರ ಕೊಡಿ. ಅನಿಸಿತ್ತಾ ಅನಿಸಿತ್ತಾ? ಹಾ ಸಾಕು. ಅನಿಸಿದ್ರೆ ಇವಾಗ ಏನಿದ್ದೀರಿ? ಯೋಗ್ಯತೆ ಇಲ್ಲ, ಕೇಳಬಾರ್ದು ಅಂತ ಸುಮ್ಮನೆ ಇದ್ದೆ ಅಂತ ಇದ್ರಲ್ಲ, ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಅದೇ ಕೃಷ್ಣ, ಅವನೇ ನಿಮ್ಮ ಸುತ್ತು ನಿಂತಿದ್ದಾನೆ, ನೋಡ್ಲಿಕ್ಕೆ ನಿಮ್ ಕಣ್ಣಿಲ್ಲ, ಅದು ಕೊಡ್ತಾ ಇದ್ದಾನೆ. ಇವಾಗ ಹೇಳಿ, ಯೋಗ್ಯತೆ ಇದೆ ಇಲ್ವಾ? ನಿಮ್ ಸುತ್ತ ಇದ್ದಾನ ಇಲ್ವಾ? ನಿಮ್ ಸುತ್ತ ಇದ್ದು ನಿಮ್ ಯೋಗ್ಯತೆ ಇದ್ದಾಗ ನಿಮ್ ಸುತ್ತ ಇರ್ತಾನ? ಅದೇ ಪರೀಕ್ಷೆ ಮಹಾರಾಜ ಕೇಳುತ್ತಾನೆ, ನನ್ನನ್ನೊಬ್ಬನ್ನೇ ಅಲ್ಲ ಗರ್ಭದಲ್ಲಿ ರಕ್ಷಣೆ ಮಾಡಿದ್ದು, ಪ್ರತಿಯೊಬ್ಬರನ್ನೂ ಗರ್ಭದಲ್ಲಿ ರಕ್ಷಣೆ ಮಾಡುವಂತಹ ಸ್ವಾಮಿಯ ಕುರಿತು ಪರಿಚಯ ಮಾಡಿಕೊಡಿ ಅಂತ ಹೇಳ್ತೀವಿ. ಅದಕ್ಕೆ ನಾವು ಏನ್ ಮಾಡ್ತೀವಿ ಅಂದ್ರೆ, ಏನ್ ಹೇಳಿದ್ರು ಬಿಡಪ್ಪ ನಮ್ದಲ್ಲ ಅಂತ ಹೋಗ್ತೀವಲ್ಲ, ಅಲ್ಲೇ ಬಿದ್ದು ಹೋಗೋದು. ಅವನ ಕೇಳಿದ್ರೆ ನಮಗೆ ತಕ್ಕಂತ ರೂಪದಿಂದ ನಮ್ಮ ಹತ್ರ ಬರ್ತಾನೆ. ಕೃಷ್ಣ ಪಾಂಡವರಿಂದ ಹೊರಟು ದ್ವಾರಕೆಗೆ ಬಂದ, ದ್ವಾರಕೆಗೆ ಬಂದ ಕೂಡಲೇ ಎಲ್ಲರೂ ಆ ಕೃಷ್ಣನ ಎದುರುಗೊಳ್ಳಿಕ್ಕೆ ಬರ್ತಾ ಇದ್ದಾರೆ. ಕೃಷ್ಣ ತುಂಬಾ ಕಾಲ ಆಯ್ತು ಪಾಂಡವರ ಹತ್ರ ಇತ್ತು, ವರ್ಷಗಳಾಯಿತು ಅಲ್ಲೇ ಇದ್ದು ಬಿಟ್ಟಿದ್ದ. ಮತ್ತೆ ದ್ವಾರಕ ಗತಿ ಏನು? ಇಲ್ಲಂತೆ, ಪ್ರತಿಯೊಬ್ಬರಲ್ಲೂ ಕೂಡ ಒಬ್ಬೊಬ್ಬರ ಮನೆಯಲ್ಲೂ ಒಂದೊಂದು ರೂಪದಲ್ಲಿ ಇದ್ದನಂತವನು. ಈ ರೂಪ ಇತ್ತಿಲ್ಲ, ಅದಕ್ಕಾಗಿ ಈ ರೂಪಕ್ಕಾಗಿ ಎಲ್ಲರೂ ಕಾದುಕೊಂಡಿದ್ರು. ಈ ರೂಪ ಬಂತು, ಬಂದ ಕೂಡಲೇ ಎಷ್ಟು ಚೆನ್ನಾಗಿ ಹೇಳುತ್ತಾರೆ, ಯಾರ್ಯಾರು ದೊಡ್ಡವರು ಇದ್ದಾರೋ ಅವರಿಗೆಲ್ಲ ನಮಸ್ಕಾರ ಮಾಡಿದಂತೆ, ಸಮಾನ ಸ್ಕಂದರಿದ್ರೆ ಎಲ್ಲ ಅಲಿಂಗನ ಮಾಡಿಕೊಂಡಂತೆ, ಚಿಕ್ಕವರಿದ್ರೆ ಎಲ್ಲರೂ ತಲೆ ಮುಟ್ಟಿ ಎಲ್ಲ ಆಶೀರ್ವಾದ ಮಾಡಿದನಂತೆ, ಬಂಧುಗಳನ್ನೆಲ್ಲ ಮಾತಾಡಿಸಿದನಂತೆ, ಸ್ನೇಹಿತರನ್ನೆಲ್ಲ ಮಾತಾಡಿಸಿದನಂತೆ, ಪುರಜನರನ್ನೆಲ್ಲ ಯಾರು ಯಾರಿಗೆ ಯಾವ್ದು ಯಾವುದರಿಂದ ಸಂತೋಷ ಕೊಡಬೇಕು ಅವನೇ ದಿ ಟಾಪ್ ಮೋಸ್ಟ್ ವಿಐಪಿ. ಅವನು ಯಾರಿಗೆ ಅವ್ರು ಸಿಗ್ತಾನೆ ಇವ್ರು ಸಿಗಲ್ಲ ಅಂತಿಲ್ಲ, ಎಲ್ಲರಿಗೂ ಸಿಕ್ಕ. ಕೊನೆಗೆ ಎಷ್ಟರಿಗೆ ಸಿಕ್ಕ ಅಂದ್ರೆ ನಾಯಿಗಳನ್ನು ಮಾತಾಡಿಸಿದನು ಅಂಥ ಕೃಷ್ಣ. ಯೋಗ್ಯತೆ ಇಲ್ಲ ಅಂತಾನೆ ಬೇಡಿ, ಇಲ್ಲದಿದ್ರೆ ಯಾರನ್ನು ಮಾತಾಡಿಸಲ್ಲ, ಅವ ಎಲ್ಲರ ವಸ್ತು, ಅವನೇ ನಮ್ಮ ಸುತ್ತ ಇದ್ದಾನೆ. ಅಂಥ ಕೃಷ್ಣ ನಮ್ಮ ಸುತ್ತೇ ಇದ್ದಾನೆ, ಈಗಲೂ ಇದ್ದಾನೆ, ನಾವೇ ಅವನು ಹಿಡಿಸ್ಕೊಳ್ತಾ ಇಲ್ಲ. ಅಲ್ಲ, ನಿಮ್ಮ ಪ್ರಶ್ನೆ ಯಾವಾಗ ಕೊಡುತ್ತೆ ಅಂದ್ರೆ, ಅವನ ಕುರಿತು ಗೊತ್ತಿದ್ದು ಕಾಣ್ತಾ ಇಲ್ಲ ಅಂದ್ರೆ ಕೊಡುತ್ತೆ, ಗೊತ್ತೇ ಇಲ್ಲಲ್ಲ. ಗೊತ್ತಿದ್ರೆ, ನೋಡ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ, ಕಾಣದಂಗಿದ್ದಿದ್ರೆ ಅವನಿದ್ರು ಕಾಣಲ್ಲ ಅಂಬುದು ಕೊಡ್ತಿತ್ತು. ಅವನೊಬ್ಬನ ಸುತ್ತ ಇದ್ದಾನೆ ಎಂಬ ಎಚ್ಚರವೇ ಇಲ್ಲ, ನೋಡ್ಲಿಕ್ಕೂ ಪ್ರಯತ್ನ ಇಲ್ಲ. ಈಗ ಎರಡು ಮಾಡಿಕೊಡ್ತಾ ಇದ್ದಾರೆ, ನಿಮ್ ಸುತ್ತೇ ಇದ್ದಾನೆ ಈಗ ನೋಡಿ ಅಂತ ಹೇಳಿ. ಅಂದ್ರೆ ನಮ್ಮ ಆಕಾರದಲ್ಲೇ ನಿಂತಿದ್ದಾನೆ, ನಮ್ ಸುತ್ತೂ ಇದ್ದಾನೆ, ಅವನಿಲ್ಲದಿದ್ದರೆ ನಮಗಿರ್ಲಿಕ್ಕಾಗಲ್ಲ, ಅವನಿದ್ದಾನೆ ಅಂತ ಗ್ಯಾರಂಟಿ ಏನು ಅಲ್ವಾ? ನಿಮ್ ಸೈಜ್ ನೆನಪು ಮಾಡಿಕೊಳ್ಳಿ, ನಮ್ಮ ಸೈಜ್ ನೆನಪು ಮಾಡಿಕೊಂಡ್ರೆ ಈ ಶರೀರ ಹಿಡ್ಕೊಂಡು ನಿಲ್ಲಿಕ್ಕಾಗತ್ತ? ಇದೇ ಇರ್ತೀವಿ ನಾವು, ಶರೀರ ಹೊರಲಿಕ್ಕೆ ಆಗಲ್ಲ. ಈ ಶರೀರ ನಿಂತಿದೆ, ನೀವೆಲ್ಲ ಕೂತಿದ್ದೀರಾ ಅಂದ್ರೆ ಅವನೇ ಶರೀರ ಹಿಡಿದು ಕೂಡಿಸಿದ್ದಾನೆ, ಇಲ್ಲದಿದ್ರೆ ಅಲ್ಲಿಗಲ್ಲೇ ಕೊಲ್ಯಾಪ್ಸ್ ಎಲ್ಲರೂ. ಮತ್ತೆ ಇದ್ದಾನ ಇಲ್ವಾ ದೇವರು ಇವಾಗ ಹೇಳಿ? ಹೌದಾ, ಕಾಣ್ತಾ ಇದ್ದಾನ? ಕಾಣ್ತಾ ಇದ್ದಾನ ಅಂತ ಅನುಭವಕ್ಕೆ ಬರ್ತಾ ಇದೆಯಾ ಅವನಪ್ಪನಿದ್ದಾನೆ ಅಂತ? ಹಾ, ಆ ರೀತಿಯಲ್ಲಿ ಚೆನ್ನಾಗಿ ಪರಿಚಯ ಮಾಡಿಕೊಡ್ತಾರೆ. ಅವನಪ್ಪ ನಮ್ಮ ಸುತ್ತ ಇದ್ದಾನೆ, ಅವನ ಪೂಜಾ ಮಾಡೋಣ. ಪೂಜಾ ಹೇಗ್ರಿ ಮಾಡ್ತಾರೆ ಅಂದ್ರೆ, ಆರತಿ ತರೋದು ಹೀಗ ಅಂದ್ಕೊಂಡ್ಬಿಟ್ರ ಆಯ್ತು ಅಲ್ವಾ? ಪೂಜಾ ಅಂದ್ರೆ ಅಲ್ವಾ, ಹೂ ತರೋದು, ನಮ್ಮ ಮೇಲೆ ಹಾಕೊಳ್ಳೋದು, ಗಂಧ ಎಲ್ಲ ಹಚ್ಕೊಂಡ್ಬಿಡೋದು, ಅಕ್ರಮ ಬೇರೆ ಇದೆ ಹೇಳ್ತಾರೆ. ಪ್ರಾತರುತ್ಥಿತ ಏವ ಸಂತತ ಮಾತನೋಮಿ ಸುಭಾಷಿತಂ ತದ್ವಿರುದ್ಧ ಮಥಾಪಿ ತೇಸ್ತುನು ಬಂದಿ ಗೀತಮಿತಿ ಪ್ರಭು. ಬೆಳಿಗ್ಗೆದ್ದ ಕಾಲಕ್ಕಿಂತ ಏನೇನು ಮಾತಾಡ್ತೀವಿ ಅವೆಲ್ಲ ದೇವರಿಗೆ ಸ್ತೋತ್ರ. ಚೆನ್ನಾಗಿ ಹೇಳ್ತಾ ಇದ್ದಾರೆ, ಈ ರೂಪಕ್ಕೆ ಯಾರ್ಯಾರು ಬಂದು ಮಾತಾಡಿಸ್ತಾರೆ? ಸುಭಾಷಿತಂ, ಚೆನ್ನಾಗಿದ್ದೀರಾ ಮಾತಾಡಿಸಿದ್ರು. ಏನು, ನಾವಂದ್ರೆ ಆಗದವ್ರು, ಪಕ್ಕ ಮನೆಯವರು ಇದ್ರು, ಬೆಳಿಗ್ಗೆದ್ದು ಅವ್ರು ನಮಗೆ ಕಾಣಿಸಿದ್ರು, ನಾವು ಅವ್ರು ಕಾಣಿಸಿದ್ರು, ಅವ್ರು ಸ್ವಲ್ಪ ಗ್ರೇಡ್ ಜಾಸ್ತಿ, ಸಿಟ್ಟು ಜಾಸ್ತಿ ಅವರಿಗೆ, ಅಪ್ಪಾ ಕಾಣಿಸಿದ್ರು ಅಂತ ಹೋದ್ರು. ಆ ಮಾತು ಕೇಳಿಸ್ತು, ಆ ಮಾತು ಏನು ಮಾಡಬೇಕು ಅಪ್ಪ? ನಿನಗರ್ಪಿತವೋ, ಯಾರು ಹೊಗಳಿದ್ರು ನಿನಗರ್ಪಿತ ಹರಿಯೇ, ಬೈಗಿದ್ರು, ನಿನ್ನ ಗರ್ಭಿತ ಹರಿಯೇ, ಯಾಕೆ ನೀನೇ ಬಯಸೋದಲ್ಲಿಂದ, ನೀನೇ ಮಾಡಿಸೋದು, ನನ್ನ ಕರ್ಮಾನುಸಾರ ಏನು ಬಂದರೂ ನಿನ್ನ ಗರ್ಭಿತ ಅಲ್ಲ. ಬೈಗಳು ದೇವ್ರಿಗೆ ಕೊಡ್ತೀಯ? ಬೈಗಳು ದೇವ್ರಿಗೆ ಕೊಟ್ಟಿಲ್ಲ. ಆ ಬೈಗಳು ಅಂದ್ರೆ ಅದು ಅಕ್ಷರದಲ್ಲಿ ಬರಬೇಕಲ್ಲ, ಬೈಗಳಾದ್ರೆ ಅಕ್ಷರದ ಬೈಲಿಕ್ಕಾಗುತ್ತ ಅಂತ. ಅಕ್ಷರದಲ್ಲಿ ಬಂದ್ರೆ ಅಕ್ಷರದಲ್ಲಿ ಭಗವಂತ ರೂಪ ಇರುತ್ತಲ್ಲ, ಅದು ಸುಂದರವೇ. ಆ ರೂಪವನ್ನು ಕೊಟ್ರೆ ಆಯ್ತಷ್ಟೇ. ಯಾರಾದ್ರೂ ಹೊಗಳಿದ್ರೆ ಶಬ್ದ ಜಡ, ಅದರೊಳಗಿರತಕ್ಕಂಥ ಭಗವದ್ ರೂಪ ಆತನಿಗೆ ಅರ್ಪಿತ. ಈ ಒಳಗಿರುವ ರೂಪಗಳನ್ನ ಅರ್ಪಣೆ ಮಾಡುವುದು ಎಂಬುದು ಗೊತ್ತಾಯ್ತ. ಓ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಹೇಗೆ ಸೈಕಲ್ ಕಲ್ತವನು ಎರಡೂ ಕೈ ಬಿಟ್ಟು ದುಡಿತಾನಲ್ಲ, ಆ ಥರ ಆಗ್ತಾ ಇರುತ್ತೆ. ಅದನ್ನು ಹೇಳ್ತಾರೆ, ಬೆಳಿಗ್ಗೆದ್ದಾಗಲಿಂದ ಏನು ಆ ತನೋಮಿ ಸುಭಾಷಿತ, ಚೆನ್ನಾಗಿ ಮಾತಾಡುತ್ತೇನೆ, ಅಲ್ಲಿಂದ ಬಂದಿರತಕ್ಕಂಥ ರೂಪಗಳೆಲ್ಲ ನಿನ್ನ ಪೂಜೆ ಹರಿಯೇ. ತದ್ವಿರುದ್ಧ ಮತಾಪಿ, ಅದೊಂದು ಮಾತಾಡ್ತೀವ, ನಾನಾ ಮಾತಾಡುತ್ತೆ ಹೇಳ್ತೀವಲ್ಲ, ದೇವರನ್ನ ಮರೆತು ನಮ್ಮನ್ನ ಮರೆತು ಮಾತಾಡ್ತೀವಲ್ಲ. ಆಗಲಿ ಸ್ವಾಮಿ, ನನ್ನ ಕರ್ಮಾನುಸಾರ ಎರಡೂ ಬಂದರೂ ಕೂಡ ಅದರೊಳಗೆ ನಿನ್ನ ಶುಭ ರೂಪಗಳಿವೆಯಲ್ಲ, ಅದು ನಿನ್ನ ಪೂಜೆಯಾಗಲಿ ಹರಿಯೇ. ನಂತರ ಕ್ಷಾಲನಂ ಪದಯೋ ಮುಖಸ್ಯ ಚ ಪಾಣಿಪಲ್ಲವಯೋಶ್ಚ ಗಂಡೂಷಣಂ ಸತತಂ ತವ ಸ್ಥಿತಿ ಮಾನಸಂ ರಮತಾನುದ. ನಮ್ಮ ಸುತ್ತ ದೇವ ಇದ್ದಾನೆ, ನಮ್ಮ ಜೊತೆಗೆ ಮಲಗಿದ್ದ, ಅವನು ನಿದ್ದೆ ಬರಲಿಲ್ಲ, ನಮಗೆ ಬಂದಿತ್ತು, ನಮಗೆ ನಿದ್ದೆ ಕೊಡಲಿಕ್ಕೆ ಅವನು ನಿದ್ದೆ ಬರದಾಗಿದ್ರು ಮಲಗಿದ್ದ. ಬೆಳಿಗ್ಗೆ ಅವನೇ ಎಬ್ಬಿಸಿದ ನಮ್ಮನ್ನು, ವಿಶ್ವ ಇಲ್ಲಿ ಬಂದು ಏಳು ಅಂತ ಎಬ್ಬಿಸಿದ. ನಾವು ಎದ್ದ ಕೂಡಲೇ ಓಡಬೇಕಲ್ಲ, ಹೋಗ್ಲಿಕ್ಕಾಗಲ್ಲ, ಇಟ್ಕೊಂಡು ಶರೀರ ಹೊತ್ಕೊಂಡು ಎಲ್ಲಿ ಹೋಗ್ಲಿಕ್ಕಾಗುತ್ತೆ. ಅವನೇ ಶರೀರ ಎಬ್ಬಿಸಿದ, ನಮ್ಮ ಜೊತೆಗೆ ಅವನೂ ಬಂದ, ಅಲ್ಲಿಗೆ ಬಂದ. ಎಲ್ಲ ಅವನೇ ಎಲ್ಲ ಮಾಡಿಸೋದು ಅದೇ ಹೇಳ್ತಾರೆ. ಆವಾಗ ಒಂದು ವೇಳೆ ನಮ್ಮ ಜೊತೆಗೆ ಚಿಕ್ಕ ಕೂಸು ಮಲಗಿದ್ದರೆ ನಾವು ಎದ್ದುಕೊಳ್ಳಿ ಅದನ್ನ ಕರ್ಕೊಂಡು ಹೋಗಿ ಅದಕ್ಕೆಲ್ಲ ಮಾಡಿಸಿ ಕರ್ಕೊಂಡು ಬರ್ತೀವಲ್ಲ, ಆ ಥರ ನಮ್ಮ ಸರಿ ಭಗವಂತ ಮಾಡುತ್ತಾ ಇದ್ದಾನೆ. ನಾವು ಅದೇ ಥರ ಅವನಿಗೆ ಕೊಟ್ಟರೆ ಆಯ್ತಲ್ಲ, ಅಪ್ಪ ನನ್ನ ಜೊತೆಗಿರೋ ಕೂಸು ನೀನೇನು ಮಹಾರಾಯ, ನನಗೆ ಮಾಡೋದೆಲ್ಲ ನಿನಗೆ, ಯಾಕೆ ನೀ ಬೇರೆ ಕಡೆ ಇಲ್ಲ, ಇಲ್ಲೇ ಇದ್ದೀಯ, ಅದಕ್ಕೆ ಇಲ್ಲಿ ಮಾಡೋ ಕಾಲಕ್ಕೆ ನಿನಗೂ ಆಗುತ್ತೆ. ಶಾಲ ನಮ್ಮ ಪದಯೋ, ಕಾಲು ತೊಳೆದನ, ಈ ಕಾಲು ಸುತ್ತು ನಿನ್ನ ಕಾಲಿದೆ ಇದೆಯಾ ಇಲ್ವ? ಇಲ್ಲಂಗಿರೋ ಕಾಲೇ ಇರಲ್ಲ, ಅದಕ್ಕೆ ಕಾಲು ಸುತ್ತು ದೇವರ ಕಾಲಿದೆ. ಕಾಲಿಗೆ ನೀರಂತೂ ಹಾಕ್ತೇವೆ, ಹಾಕೋ ಕಾಲಕ್ಕೆ ಹೇ ಸ್ವಾಮಿ ನಿನಗಿದು ಪಾದಕ್ಕೆ ಪ್ರಕ್ಷಾಳನೆ. ಚೆನ್ನಾಗಿದೆಯಲ್ವ ದೇವರ ಪಾದಕ್ಕೆ? ಹೇಳ್ತಾರೆ ಅಜಪಾಣಿ ಪೂಜಿತ ಪಾದ. ಅಜಪಾಣಿ ಪೂಜಿತ ಪಾದ ಅಂದರೆ ಬ್ರಹ್ಮದೇವರ ಕೈಗೆ ಸಿಕ್ತ ಯಾರಿನ ಪಾದ? ಯಾರಿಗೂ ಸಿಗಲ್ಲ, ಅಂತಾದ್ರೂ ನನ್ನ ಕೈ ಸಿಕ್ಬಿಡಿದೆ ಇವಾಗ, ಅದಕ್ಕೆ ನಿನ್ನ ಪಾದಕ್ಕೆ ನೀರು ಹಾಕ್ತಾ ಇದ್ದೇನೆ. ಇನ್ನ ಪಾಣಿ ಪಲ್ಲವ ಯೋಶ್ಚ, ಈ ಕೈಗೆ ಸುತ್ತು ನಿನ್ನ ಕೈ ಇದೆ, ಆ ತೊಳೆಯೋ ಕಾಲಕ್ಕೆ ಆ ನೀರು ನಿನಗರ್ಪಿತ ಹರಿಯೇ. ಅರ್ಥ ಆ ನೀರಿನಲ್ಲಿರುವ ಭಗವದ್ ರೂಪಗಳು ಕಾಲಿನ ಸುತ್ತು ಇರುವ ಭಗವದ್ ರೂಪಕ್ಕೆ ಅರ್ಪಿತ, ಕೈ ಸುತ್ತು ಇರುವ ಭಗವದ್ ರೂಪಕ್ಕೆ ನೀರಿನಲ್ಲಿರುವ ನೀರ್ ಭಗವದ್ ರೂಪಗಳು ಅರ್ಪಿತ, ಮುಖ ಸುತ್ತು ಇರುವ ದೇವರ ರೂಪಕ್ಕೆ ನೀರಿನಲ್ಲಿರುವ ರೂಪಗಳು ಅರ್ಪಿತ. ಮುಖ ತೊಳೆದು ಅವನ ಮುಖ ತೊಳೆದರೆ ನಮ್ಮ ಮುಖ ತೊಳೆದಂತೆ. ಎಷ್ಟು ಚೆನ್ನಾಗಾಯ್ತು ನೋಡಿ, ಬೆಳಿಗ್ಗೆ ಎದ್ದು ದೇವರ ಸೇವಾ ಮಾಡ್ತಾ ಇರ್ತೇವೆ. ಈ ಚಿಂತೆ ಅಂತ ಬರಲಿ, ಯಾಕೆ ಅಂದರೆ ಅವನೊಬ್ಬನಿದ್ದಾನೆ ಅಂದರೆ ಎಚ್ಚರ ಇಲ್ಲ, ಎಚ್ಚರ ಬಂತಲ್ಲ ನಾಳೆ ಮಾಡ್ಬೋದಾ, ಮಾಡಿಯಪ್ಪ ಬೆಳಿಗ್ಗೆ ಎದ್ದು ಕೊಡಲಿ. ಬೆಳಿಗ್ಗೆ ಮಾತ್ರ ಅಲ್ಲ, ಯಾವಾಗ ಹೇಳ್ತಾರೆ ಇದೆಲ್ಲವೂ ಕೂಡ. ಹಾಗೆ ಗಂಡೂಷಣ ಬಾಯಿ ಮುಕ್ಕಳಿಸಿದರೆ ಇದು ದೇವರಿಗೆ ನಿನಗೋ, ಇಷ್ಟು ಸಿಂಪಲ್ ಟೆಕ್ನಿಕ್ ಹೇಳಿಕೊಳ್ಳ. ಒಬ್ಬ ನಮ್ಮ ಸುತ್ತು ಒಳಗೆ ಇದ್ದಾನೆ ಎಂಬುದು ತಲೆ ತಂದುಕೊಂಡ್ಬಿಡಿ, ಅವನಿಲ್ಲ ಅಂದ್ರೆ ಕಷ್ಟ. ಅದು ಮನಸ್ಸಲ್ಲಿ ಚೆನ್ನಾಗಿ ಒಂದು ವೇಳೆ ಕನಸಲ್ಲಿ ಯಾವುದೋ ಪಿಶಾಚಿ ಬಂತು ಎಬ್ಬಿಸ್ತು ನಿಮ್ಮನ್ನು, ಎದುರೀಗ ಕಾಣಿಸ್ತಾ ಇದೆ, ಏನಪ್ಪ ಅಂತ ನೋಡಿದ್ರು, ನೋಡು ಸ್ವಲ್ಪ ಕಾಲ ನಿನ್ನ ಸುತ್ತು ಇರ್ತೇನೆ ಅಂತ ಹೇಳಿ ನಮ್ಮೆದುರಿಗೇನೆ ಕಾಣಿಸ್ತಾ ನಮ್ಮ ಸುತ್ತ ನಿಂತ್ಕೊಳ್ತು, ನಿಂತ್ಕೊಂಡಾಗ ನಮ್ಮ ಸುತ್ತ ಕಾಣಿಸ್ತಾ ಇದೆ ಅಂದುಕೊಳ್ಳಿ. ಆದಮೇಲೆ ಹೇಳ್ತದೆ ನಿನ್ನ ಸುತ್ತೇ ಇದ್ದೇನೆ ಕಾಣಿಸಲ್ಲ ಅಷ್ಟೇ ಅಂತ, ಇವಾಗ ಕಾಣಿಸ್ತಾ ಇಲ್ಲ ಆದರೆ ಎದೆ ಹೊಡಿತಾ ಇರುತ್ತಾ ಇಲ್ವಾ ಲಬಡ ಅಂತ, ಅಪ್ಪ ಇಲ್ಲೇ ಇದೆ ಇಲ್ಲೇ ಇದೆ ಇಲ್ಲೇ ಇದೆ ಅಂತ ಅಲ್ವಾ. ಅದೇ ಥರ ಅವನಲ್ಲ ಮಹಾಭೂತ ನಿಂತಿದ್ದಾನೆ ಅನ್ಸುತ್ತೇ ಇದ್ದಾನೆ. ಹೇಗಾದಿದ್ರೆ ಹೌದಪ್ಪ ಇದೆ ಅಂತ ಮನಸ್ಸಿಗೆ ಬರ್ತಾನೆ ಇರುತ್ತೆ. ಒಂದು ವೇಳೆ ಆ ಪಿಶಾಚಿ ಕೂತಿದೆ, ಯಾರೋ ಬಂದರು ನಮ್ಮ ಸೀಕ್ರೆಟ್ ಏನೋ ಹೇಳ್ತಾ ಇದ್ದಾರೆ, ನಾವಿಲ್ಲ ಇರೋ ಹೇಳಬೇಡೋ ಅಂತ ಹೇಳ್ತಾ ಇರ್ತೀವಿ. ಅವನಿಗೆ ಅರ್ಥ ಆಗಲ್ಲ, ನಮ್ಮ ಸುತ್ತ ಪಿಶಾಚಿ ಕೂತಿದೆ ಅಂತ ಅವನಿಗೆ ಅರ್ಥ ಆಗಲ್ಲ. ಇಲ್ಲಿ ಇಬ್ಬರಿದ್ದಾರೆ ಅಂತ ಅವನಿಗೆ ಗೊತ್ತಿಲ್ಲ, ನಾವೊಬ್ಬರೇ ಇದ್ದೀವಿ ಅಂತ ಹೇಳಿ ಏನೋ ಹೇಳಿ ಬರ್ತಾನೆ. ನಾವು ಅವನಿಗೆ ಬೇಡ ಅಂತ ಹೇಳಲಿಕ್ಕಿಲ್ಲ, ಇದು ಗೊತ್ತಾಗುತ್ತೆ. ಏನು ಹೇಳಿದ್ರು ಗೊತ್ತಾಗುತ್ತೆ, ಹೇಳಲಿಕ್ಕಿಲ್ಲ ಬಿಡ್ಲಿಕ್ಕಿಲ್ಲ, ಬಿಸಿ ತುಪ್ಪ ಹಾಗೇ ಕೂತಿರ್ತೇವೆ. ಹೌದೋ ಅಲ್ವೋ? ಅದೇ ಥರ ಇಲ್ಲಿ ಅವನಪ್ಪನ ಒಳಗೇ ನಿಂತಿದ್ದಾನೆ, ಜಸ್ಟ್ ನಮ್ಮ ಥರನೇ ಇದ್ದಾನೆ, ಎಲ್ಲ ಗೊತ್ತವನಿಗೆ, ಚೆನ್ನಾಗಿದ್ದಾನೆ. ಅವನು ಫೀಲ್ ಆಗ್ತಾ ಬನ್ನಿ, ನಮ್ಮೊಳಗಿದ್ದಾನೆ, ಇದ್ದಾನೆ ನಿಜವಾಗಿ, ಹೌದು ಇದ್ದಾನೆ ಅಂತವನಿಗೆ. ಆ ನಿನಗೋ ಏನು ಮಾಡಿದ್ರೂ ಅವನಿಗೆ ಕೊಟ್ಟು ತಿನ್ನಿ, ತುತ್ತಿಡ್ತೀರಾ ತುತ್ತು ತುತ್ತಿಗೂ ಕೃಷ್ಣ ನಿನಗೆ ನೀನಾಗೆ. ಬಾಯಿ ಸುತ್ತ ಅವನೇ ಇದ್ದಾನಲ್ಲ, ಮುಖ ಒಂದೇ ಅಲ್ಲ, ಅವನ ಬಾಯಿಗೆ ಎಲ್ಲಿ ಭಾಗ್ಯ ಸಿಗುತ್ತೆ ರೀ? ಶ್ರೀನಿವಾಸನಿಗೆ ಊಟ ಮಾಡಿಸೋ ಭಾಗ್ಯ ಸಿಗತ್ತೆ ನಿಮಗೆ? ಬಾಯಿ ತೆಗಿತಾನ, ಅಲ್ಲಿದ್ದವರು ದುಡ್ಡು ನೋಡ್ಲಿಕ್ಕೆ ಹೋದ ದುಡ್ಡು ಕಳಿಸ್ತಾರೆ, ಪೋ 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 ಅಂತ ಹೇಳಿ ಹೋಗಲು ದಬ್ಬ ಬಿಡ್ತಾರೆ, ಹಾಗೆ ತಳ್ಳಿ ಬಿಡ್ತಾ ಇರ್ತಾರೆ. ಹಾಗೆ ಇಲ್ಲಿ ಹಾಗಲ್ಲ, ನಮಗಾಗಿ ಶ್ರೀನಿವಾಸ ದಿಡೇ ಶ್ರೀನಿವಾಸ ಏನು ಡೆಟ್ಟು ಅದೇ ಮೂರ್ತಿ ಕೂತಿದ್ದಾನಪ್ಪ. ಅವನು ಬಾಯಿಗೆ ತುತ್ತು ಕೊಡೋ ಭಾಗ್ಯ ಇದೆ, ಬಕುಲಾದೇವಿಗೆ ಬಂದಿತ್ತು, ನಮಗೆ ಬಂದು ನೋಡಿ ಅದು ಅರಣ್ಯಕ್ಕೆ ಆಚಾರ ಕೊಡ್ತಾ ಇದ್ದಾರೆ. ಇವತ್ತು ರಾತ್ರಿ ಊಟ ಇದೆಯಾ ಕೊಡ್ರಿ ಕೃಷ್ಣ. ಇಡೀ ಊಟ ಮಾಡುವಷ್ಟು ಕಾಲ ಏನೇನೋ ಸುಳಾದಿಗಳು ಹೇಳಬೇಕಾಗಿಲ್ಲ. ನೀವು ನೀ ತಿನ್ನೋ ನೀ ತಿನ್ನೋ, ಇದು ಚೆನ್ನಾಗಿದೆ ನೋಡು, ಇದು ಚೆನ್ನಾಗಿದೆ ನೋಡೋ ತಿನ್ಬಿಡಿ. ಅವಂದೇ ನೆನಪಾಯಿತು ತಿನ್ನೋ ಕಾಲಕ್ಕೆ, ಅವನ ರೂಪವನಿಗೆ ಕೊಡ್ತಾ ಇದ್ದೇನೆ, ಅವನ ರೂಪವನಿಗೆ ಕೊಡ್ತಾ ಇದ್ದೇನೆ ಕೃಷ್ಣ ನಿನಗೆ ಅರ್ಪಿತ. ಎಷ್ಟು ಚೆನ್ನಾಗಾಯ್ತು ರೀ ಊಟ, ಇಡೀ ಊಟದಲ್ಲಿ ಒಂದು ಕ್ಷಣವನ್ನು ಮರಿಬೇಡಿ, ನೋಡೋ 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 ಬಾಯಿಂದ ಹೇಳಬೇಡಿ, ಪಕ್ಕದವ್ರು ಮತ್ತೊಂದು ಕೂತ ಏನಾಗಿದೆ ಮನಸ್ಸಲ್ಲೇ. ಈ ಥರ ಮಾಡಿದರೆ ಊಟದ ಕಾಲಕ್ಕೆ ನಿಮ್ಮ ತಲ ಬೇರೆ ಕಡೆ ಹೋಗುತ್ತ. ಈ ಥರ ಅಭ್ಯಾಸ ಆದ ಮೇಲೆ ಯಾರಾದರೂ ಮಾತಾಡಿಸಿದ್ರೆ ಮೈ ಉರಿದೋಗ್ತಾ ಇರುತ್ತೆ, ಅಪ್ಪ ಯಾಕಾದರೂ ಕೂತ್ರ ಇವರು ಪಕ್ಕದಲ್ಲಿ ಅಂತ. ಅವ್ರು ಮಾತಾಡ್ತಾ ಇದ್ರೆ ನಿಮ್ಗೆ ಹೇಗಿರುತ್ತೆ ಸೊಮ್ಮನೆ ಅವ್ರ ಮುಖಾಲಿಟ್ಟಿರ್ತೀವಿ, ಇಲ್ಲೇ ಇರುತ್ತೆ ಕಾನ್ಸಂಟ್ರೇಷನ್. ತಾಯಿಗೆ ಮಗು ಗುಡಿಯಲ್ಲಿರುವಾಗ ಊಟ ಮಾಡಿಸ್ತಾರೆ ಮಾತಾಡಿದ್ರೆ ಇರ್ರಿ, ಅದೇ ಥರ ಅವನಿಗೆ ಊಟ. ನಮ್ಮ ಊಟವೇ ಅವನಿಗೆ ಬೇರೆ ಪ್ರತ್ಯೇಕ ಇಲ್ಲ, ಆ ತಿನ್ನುವಾಗಲೇ ಕೃಷ್ಣ ನಿನಗರ್ಪಿತ ನಿನಗರ್ಪಿತ. ಚಂಡರಿಕೆ ದಾಸರು ಅಂತ ಮಹಾನುಭಾವರು, ಅವರು ಯಾರ ಮನೆಗೆ ಹೋದರೂ ಕೂಡ ದಾಸರೇ ಏನು ಬೇಕು ಅಮ್ಮ, ಕೃಷ್ಣ ಬೆಣ್ಣೆ ದೋಸೆ ಕೇಳ್ತಿದ್ದಾನೆ ಅಲ್ಲಿ ನೋಡಿ, ಅಲ್ಲ ನಿಮ್ಗೆ ಬೇಕಾಗಿ ದೇವರಿಗೆ ಅಂತೀರಾ, ಅವನೇ ಅಲ್ಲ ಆಲೋಚನೆ ಕೊಟ್ಟಿದ್ದು. ಅವನೇ ನನಗೆ ಬೆಣ್ಣೆ ದೋಸೆ ಬೇಕು ಅಂತ ಆಸೆ ಪಡ್ತಾ ಇದ್ದಾನೆ, ಪಟ್ಟಿದ್ದವನೇ ಅವನೇ ಪಡ್ತಾ ಇದ್ದಾನೆ. ಅವನು ಆಸೆ ಪಟ್ಟರೆ ತಾನು ನಾನು ಪಡ್ಲಿಕ್ಕಾಗುತ್ತೆ, ಪಟ್ಟದ್ದವನೇ ಅಲ್ಲ ನನಗಾಗಿ ಪಡ್ತಾ ಇದ್ದಾನೆ. ಕೊಡಮ್ಮ ಅಂತ ಕೊಟ್ಟ ಮೇಲೆ ಆ ದೋಸೆ ಮುರಿದು ಮುರಿದು ಕೃಷ್ಣ ತಿನ್ನೋ ಕೃಷ್ಣ ತಿನ್ನೋ. ಈ ಅನುಸಂಧಾನ ನಿಜವಾಗಿ ಬೇರೆಯವರು ಹುಚ್ಚರಂತೆ ಕಾಣ್ತಾ ಇದ್ರು, ಅವರು ಇವರಿಗೆ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದೆ ಅದಕ್ಕೆ ಹೀಗೆ ಮಾಡ್ತಾ ಇದ್ದಾರೆ. ಇಲ್ಲ ಅವರು ಯಾರೇ ಅವರು ಆ ಪರಾಕಾಕ್ಷತೆಗೆ ಬಂದಿದ್ರು, ಅವರು ಯಾರೂ ಬೇಡ ನನಗೆ ಇವನಿದ್ರೆ ಸಾಕು. ಅದಕ್ಕೆ ಮುರಿದು ಮುರಿದು ಅಸುತ್ತವನಿದ್ದಾನಲ್ಲ ಅವನಿಗೆ ಉಣಿಸುವ ಭಾವನೆ, ಕೃಷ್ಣ ತಿನ್ನೋ ತಿನ್ನೋ ಅದರಲ್ಲೇ ಊಟ ಮುಗಿತಾ ಇತ್ತು ಅವರದ್ದು. ಆದಮೇಲೆ ಗೊತ್ತಾಯಿತು ಇಂಥವ್ರು ಅಂತ, ಬದುಕಿದ ಕಾಲಕ್ಕೆ ಅವ್ರು ಬೆಲೆ ಗೊತ್ತಾಗಲ್ಲ, ಹೋದ ಮೇಲೆ ಗೊತ್ತಾಗುತ್ತೆ. ಅವ್ರ ತಲೆ ಮೇಲೆ ಅವ್ರಿಗೆ ಕೊಡ ಹಾಲು ಹಾಕ್ತೀವಿ ಪಂಚಾಮೃತ, ಇದ್ದ ಕಾಲಕ್ಕೆ ಅವರಿಂದ ಉಪಯೋಗ ಪಡೆಯಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ ಈ ಥರ ಒಂದೊಂದು ಒಂದೊಂದು ಒಂದಾ ಎರಡ ಒಂದು 20 ಶ್ಲೋಕಗಳಿಂದ ಬೆಳಗ್ಗಿಂದ ರಾತ್ರಿ ಪರ್ಯಂತ ಮಲಗೋವರೆಗೆ ಈ ಸ್ವಾಮಿ ಪೂಜಾ ಹೇಗೆ ಮಾಡೋದು ಎಂಬುದು ಇದೊಂದು ಮಾಡಿಬಿಟ್ರೆ ಆಯ್ತರಿ ಗೆಲ್ತೀರಾ ನೀವು ಅಷ್ಟು ಹೇಳ್ತಾರೆ. ಇದು ಮಾಡದಿದ್ದರೆ ಏನು ಅಂದರೆ ಯಾರಿಗೂ ಮುಕ್ತಿ ಬರಲ್ಲ ಅಂತ ಹೇಳ್ತಾರೆ. ಇದು ಬಿಂಬ ಪೂಜನ ಅಂತ ಹೇಳಿ ಅದ್ಭುತವಾದ್ದು ಅಂತ ಹೇಳ್ತಾರೆ. ಮತ್ತೆ ನಿಂಬರಿಗೂ ತಲುಪಿಸಿದ ಮಹಾನುಭಾವರಿಗೆ ಕೃತಜ್ಞತೆ ಸಲ್ಲಿಸಬೇಕೋ ಇಲ್ವೋ? ಕೈ ಮುಗಿದು ಕೃಷ್ಣ ಅಂತ.